ஸ்ரியம் பரம் தீமஹி சிருஷ்டிஸ்தித்யேஹ நீதிஸ்தமோ பந்தமோக்ஷாஸ்யஸ்மாத் அஸ்ய ப்ரஹ்ம ருத்ர ப்ரகிருதி சுரணர த்வீஷ சத்ராத்மகஸ்ய விஷ்ணோர்வஸ்தாஸ் ஸமஸ்தாஹ சகல குணநிதிஹ சர்வதோஷௌ வ்யபேதஹ பூர்ணானந்தோ அவ்யயோ யோ குருரபி பரமஹ சிந்தயே தம் மகாந்தம். இதாயத்து கஜேந்திர மோட்சத்தாயத்தல ஜாயான் குணைஹி அவரஜோபி அஜிதே சுதானாம் லோகான் விசக்கிரம இமான் யததோ அதியஜ்ஞா ஷ்மா வாமனேன ஜக்ருஹே த்ரிபதச்சலேன யாஞ்சாமிருதே பதிசரன் பிரபுகிர்ன சால்யஹா. ஜாயான் இ வாமனாவதார ஹெழ்த்தா இத்தார். ஜாயான் குணைஹி அவரஜா அபி அதிதேஹே சுதானாம் சுதானாம் லோகான் விசக்கிரமே இதம் விஷ்ணுர் விசக்கிரமே வேத மந்திரத்தது இமான் யத யத் அதோ அதியஜ்ஞா ஷ்மா வாமனேன ஜக்ருஹே த்ரிபதச்சலேன யாஞ்சாம் ருதே யாஞ்சாம் ருதே பதிசரன் பிரபுபிஹி நசால்யா. ஜாயான் குணைஹி ಈ ಪರಮಾತ್ಮ ಹೇಗೆ ಅವತಾರ ಮಾಡಿದ್ದಾನೆ? ಅದಿತೇಹೇ ಅವರಜಃ, ಅದಿತಿಯ ಅನಂತರದ ಮಗನಾಗಿ ಹುಟ್ಟಿದ. ಅದಿತಿಯ ಇಂದ್ರ ಹುಟ್ಟಿದ ಮೇಲೆ ಉಪೇಂದ್ರ ಹುಟ್ಟಿದ್ದು, ಅದಕ್ಕೆ ವಾಮನ ಪರಮಾತ್ಮ ಉಪೇಂದ್ರ ಅಂತ ಹೆಸರು. ಅವರಜಃ ಅಪಿ, ಅದಿತಿಯ ಅನಂತರದ ಮಗನಾದರೂ ಕೂಡ ಗುಣೈಹಿ ಜಾಯಾನ್, ಸುತಾನಾಂ ಗುಣೈಹಿ ಜಾಯಾನ್, ಅವರ ಎಲ್ಲ ಮಕ್ಕಳಲ್ಲಿ ಅತಿ ಶ್ರೇಷ್ಠ ಯಾರು? ವಾಮನನೇ. ಅದು ಭೀಮಸೇನ ದೇವರ ವಯಸ್ಸಿನಲ್ಲಿ ಧರ್ಮರಾಜನ ತಮ್ಮ ಯೋಗ್ಯತೆಯಲ್ಲಿ ಅವರೇ ಭಾರಿ ದೊಡ್ಡವರು. ಅದೇ ರೀತಿಯಲ್ಲಿ ಇಲ್ಲಿ ಅದಿತೇ ಸುತಾನಾಂ ಅವರಜಃ ಅಪಿ ಗುಣಾನ್ ಜಾಯಾನ್, ಗುಣೈಹಿ ಜಾಯಾನ್, ಗುಣಗಳಿಂದ ಶ್ರೇಷ್ಠನಾದಂತಹ ಲೋಕಾನ್ ವಿಚಕ್ರಮೇ ಇಮಾನ್, ಪರಮಾತ್ಮ ಏನ್ ಮಾಡ್ದ? ಎಲ್ಲ ಲೋಕಗಳನ್ನು ವಿಚಕ್ರಮೇ ತನ್ನ ಹೆಜ್ಜೆಗಳಿಂದ ಅಳದಾಕಿಬಿಟ್ಟ, ಅದಕ್ಕೆ ತ್ರಿವಿಕ್ರಮ ಅಂತ ಹೆಸರಾಯಿತು. ಯತ್ ಆದ್ದರಿಂದನೇ ಅಥೋ ಅಧಿಯಜ್ಞ, ಎಲ್ಲ ಯಜ್ಞ ಅಧಿಯಜ್ಞನಾಗಿದ್ದ, ಎಲ್ಲ ಯಜ್ಞಗಳಿಂದ ಆರಾಧ್ಯನಾಗಿದ್ದಾನೆ. ಎಲ್ಲ ಯಜ್ಞಗಳಿಂದ ಕೂಡ ಪರಮಾತ್ಮ ಈ ಕಾರಣದಿಂದನೇ ಆರಾಧ್ಯನಾಗಿ ಪೂಜ್ಯನಾಗಿ ಇದ್ದಾನೆ. ಯದ್ವಾ ಅಧಿಯಜ್ಞ, ಅಧಿಯಜ್ಞನಾದ ಇವನು ಹಾಗೆ ಮಾಡದ, ಅದಕ್ಕೆ ಅಧಿಯಜ್ಞನಾಗಿದ್ದಾನೆ ಅಂತ ಒಂದರ್ಥ. ಇನ್ನೊಂದರ್ಥ, ಅಧಿಯಜ್ಞನಾಗಿದ್ದಕ್ಕೆ ಹೀಗೆ ಮಾಡದ ಅಂತ ಇನ್ನೊಂದರ್ಥ. ಕ್ಷ್ಮಾ ವಾಮನೇನ ಜಗೃಹೇ ತ್ರಿಪದಚ್ಛಲೇನ, ವಾಮನೇನ ರೂಪೇಣ, ವಾಮನ ರೂಪದಿಂದ ಕ್ಷ್ಮಾ ಇಡೀ ಭೂಮಿಯನ್ನ ತ್ರಿಪದಚ್ಛಲೇನ, ಮೂರು ಹೆಜ್ಜೆಗಳ ನೆಪದಲ್ಲಿ, ಮೂರು ಹೆಜ್ಜೆಗಳ ನೆಪದಲ್ಲಿ ಇಡೀ ಭೂಮಿಯನ್ನೇ ಜಗ್ರಹೆ. ಅದು ಹೇಗೆ? ಯಾಂಚಾಮೃತೆ ಪಥಿಚರನ್ ಪ್ರಭುವಿರ್ನಚಾಲ್ಯ. ಯಾಂಚಾಮೃತೆ ಅದು ಕೂಡ ನಿಮ್ಮೆಲ್ಲ ನೋಡಕ್ಕೆ ಹೇಗೆ ಕಾಣಿಸ್ತು? ಯಾಚನೆ ಮಾಡದಾಗ ಕಾಣಿಸ್ತು. ನಿಜವಾಗ್ರೂ ಕೂಡ ಪರಮಾತ್ಮ ಏನ್ ಮಾಡಿಲ್ಲ, ಯಾಚನೆ ಮಾಡಿದ್ದಲ್ಲ. ಅದು ಹೇಗೆ? ಅದು ತ್ರಿಪದದ ಛಲವು, ಯಾಂಚಾದ ಛಲ. ಯಾಂಚಾಮೃತೆ ಪಥಿಚರನ್ ಪ್ರಭುಭಿ ನಚಾಲ್ಯ, ಪಥಿಚರನ್ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಪ್ರಭುಭಿ ಅತ್ಯಂತ ಸಮರ್ಥರಾದವರಿಂದ, ನಾ ಚಾಲ್ಯ ಚಲಿಸಲ್ಪಡದೇ ಇರುವವನಾಗಿ ಅಂದರೆ ಅನ್ಶೇಕಬಲ್, ಯಾರಿಗೂ ಸಹ ಕಂಪಿಸಲಿಕ್ಕೆ ಕಂಪಿಸದವನಾಗಿ ಪರಮಾತ್ಮ ಆ ರೀತಿಯಲ್ಲಿ ಮಾಡದ. ಇದು ಪರಮಾತ್ಮನೇ ವಾಮನ ರೂಪದ ಒಂದು ಹಿರಿಮೆ. ಯಾಂಚಾಮೃತೆ ಪಥಿಚರನ್ ತ್ರಿಪದಚ್ಛಲೇನ, ಯಾಂಚಾಮೃತೆ ಪಥಿಚರನ್ ಪ್ರಭುಭಿ ನಚಾಲ್ಯ. ಯಾಂಚಾಮೃತ ಎಂಬುದು ಕೂಡ ಹಾಗೇನೆ, ಯಾಚನೆಯನ್ನು ಮಾಡದೇನೆ, ನೋಡಿದ್ದಕ್ಕೆ ಯಾಚನೆ ಮಾಡದ ಕಾಣಿಸ್ತು, ನಿಜವಾಗ್ಲೂ ಕೂಡ ಏನ್ ಮಾಡಿಲ್ಲ, ಯಾಚನೆ ಮಾಡದೇನೆ ಮಾಡದ. ನಾಥೋ ನಾರ್ಥೋ ಬಲೇರಯ ಮುರು ಕ್ರಮಪಾದ ಶೌಚಂ ಅಂಭ ಶಿವಂ ಧೃತವತೋ ವಿಬುಧಾಧಿಪತ್ಯಂ ಯೋ ವೈ ಪ್ರತಿಶ್ರುತಂ ಋತೇಪಿ ಚ ಶೀರ್ಷಮಾಣಂ ಆತ್ಮನ್ಯಮಂಗಮನಸಾ ಹರಯೇಭಿಮೇನೇ. ಈಗ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ನಾರ್ಥೋ ಬಲೇಹೆ ಅಯಂ ಉರುಕ್ರಮ ಪಾದಶೌಚಂ ಅಂಭ ಶಿವಂ ಧೃತವತಃ ವಿಬುಧಾಧಿಪತ್ಯಂ ಯಹ ವೈ ಪ್ರತಿಶ್ರುತಂ ಋತೇ ಅಪಿ ಚ ಶೀರ್ಷಮಾಣಂ ಆತ್ಮನ್ಯ ಆತ್ಮನಿ ಅಯಂ ಅಂಗ ಮನಸಾ ಹರಯೇ ಅಭಿಮೇನೇ. ನಾ ಅರ್ಥಃ ಬಲೇರಯಂ ತ್ರಿಪದಚ್ಛಲೇನ ತ್ರಯೋಗ್ಯಂ ದತ್ತವತೋ ಬಲೇಹೇ ದಾನಫಲಂ ಇಂದ್ರಪದಾವಾಪ್ತಿ ರೀತಿ ಸಂಗೀರಂತೆ ಕೇಚಿತ್ ತನ್ನ ಇಂತ ಹರಿತೋಷಣ ದ್ವಾರ ಮುಕ್ತೋ ಆನಂದೋದ್ರೇಕಿತ ಏವ. ಬಹಳ ಇಂಪಾರ್ಟೆಂಟ್. ಅಲೇ ಬಲೇಹೇ ಅಯಮರ್ಥ ನ ಬಲಿಗೆ ಪರಮಾತ್ಮ ಇಂದ್ರ ಪದವಿಯನ್ನು ಕೊಟ್ಟ. ಆದ್ರೆ ಇಂದ್ರ ಪದವಿ ಆತನ ಮುಖ್ಯ ಉದ್ದೇಶ ಆಗಿರಲಿಲ್ಲ. ಮುಖ್ಯ ಉದ್ದೇಶ ಯಾವುದು? ಮೋಕ್ಷವೇ ಆಗಿತ್ತು ಅಷ್ಟೇ ಅಲ್ಲ. ಮೋಕ್ಷದಲ್ಲಿ ಏನಾಗಿತ್ತು? ಆನಂದ ವೃದ್ಧಿಯಾಗಿತ್ತು, ಅದನ್ನೇ ಪರಮಾತ್ಮ ಕೊಟ್ಟ. ನಾ ಅರ್ಥೋ ಬಲೈರಯಂ ಗುರುಕ್ರಮ ಪಾದ ಶೌಚಂ ಅಂಭಶಿವಂ ಧೃತಪತಃ ವಿಭುಧಾಧಿಪತ್ಯಂ. ಯಾತಕ್ಕೆ ಅಂದ್ರೆ ಅದೇನ್ ಮಾಡಿದ? ಪರಮಾತ್ಮನ ಪಾದವನ್ನು ತೊಡೆದು ತಲೆ ಮೇಲೆ ಹಾಕೊಂಡ. ತದಪೋ ವಿಶ್ವಪಾವನಿ ಅಂತ ಮುಂದೆ ಬರುತ್ತೆ. ಪರಮಾತ್ಮನ ಪಾದವನ್ನು ತೊಡೆದು ತಲೆ ಮೇಲೆ ಹಾಕೊಂಡ್ರೆ ಅದಕ್ಕೆ ಎಂಥ ಪದವಿ? ಅದಕ್ಕೆ ಬರೀ ಸ್ವರ್ಗಾಧಿಪತ್ಯ ಸಿಗೋದ ಅಲ್ಲ, ಮೋಕ್ಷನೇ ಸಿಗುತ್ತೆ. ಇದು ಭಾರಿ ವಿಶೇಷ. ಇದು ಅಂದ್ರೆ ಮಾಡಿದ ಕೆಲಸ ಎಂಥದ್ದು? ಪರಮಾತ್ಮನ ಶಿವಂ ಅಂಬ ಅತ್ಯಂತ ಶಿವಶಿವೋಭೂತ್ ಬರುತ್ತಲ್ಲ ಹಾಗೆ, ಅತ್ಯಂತ ಮಂಗಳಕರವಾದ ಪಾದ ಶೌಚವನ್ನ, ಪಾದೋದಕವನ್ನ ತಲೆ ಮೇಲೆ ಧೃತವತಃ ವಿಭುಧಾಧಿಪತ್ಯಂ ಬಲೇಹೇ ಅರ್ಥ ನ ಇಂದ್ರಾಧಿಪ ಇಂದ್ರ ಪದವಿಯ ವಿಭುಧಾಧಿಪ ವಿಭುಧರು ದೇವತೆಗಳು. ವಿಭುಧಾಧಿಪತ್ಯ ಅಂದ್ರೆ ದೇವಾಧಿಪತ್ಯ, ದೇವಾಧಿಪತ್ಯ ಇಂದ್ರ ಪದವಿ, ಅದು ಅರ್ಥ ಅಲ್ಲ. ಯೋ ವೈ ಪ್ರತಿಶ್ರುತ ಮೃತೆ ಅಪಿ ಚ ಶೀರ್ಷಮಾಣಂ ಶೀರ್ಷಂ ಶೀರ್ಷಮಾಣಂ ಆತ್ಮನೇ ಅಂಗ ಮನಸಾ ಅಯಂ ಅಂಗ ಮನಸಾ ಹರಯೇ ಅಭಿಮೇನೆ. ಯಾತಕ್ಕೆ ಅಂದ್ರೆ ಅಂಗ ನಾರದ ಯ ಪ್ರತಿಶ್ರುತಂ, ನಾರದರಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಮಾತನ್ನು. ಪ್ರತಿಶ್ರುತಂ ಪದತ್ರಯಂ ಮೃತೇಪಿ ಚ ಆತ್ಮನ್ಯಂ ಸ್ವಸಂಬಂಧಿ ಶೀರ್ಷಮಾಣಂ ಶೀರ್ಷಾಖ್ಯಂ ಮಾನಂ ಶೀರ್ಷಮಾಣಂ ಶೀರ್ಷಾಖ್ಯಂ ಮಾನಂ ಆತ್ಮನಿ ಅಂಗ ಅಯಂ ಅಂಗಮನಸ ಹರೇ ಭೀಮೇನೆ. ಯಾತಕ್ಕೆ ಅಂದ್ರೆ ಮೂರು ಹೆಜ್ಜೆ ಭೂಮಿ ಕೊಡ್ತೀರಿ ಅಂತ ಹೇಳಿದ್ದೆ ಅಷ್ಟೇನೆ. ತನ್ನ ತಲೆನೇ ಕೊಟ್ಟನಲ್ಲ, ಅದೇನು ಪ್ರತಿಶ್ರುತಂ ಮೃತೇಪಿ, ಪ್ರತಿಜ್ಞೆ ಮಾಡದೆ ಹೋದ್ರೂ ಕೂಡ ತಲೆ ಒಪ್ಪಿಸಿದ ಮೇಲೆ ಆತನ ಎಂಥ ಫಲ ಸಿಗಬೇಕು? ಹರಯೇ ಶೀರ್ಷಂ ಶೀರ್ಷಮಾಣಂ ಅಭಿಮೇನೆ. ಪರಮಾತ್ಮನಿಗೆ ತಲೆಯನ್ನೇ ಒಪ್ಪಿಸಿಬಿಟ್ನಲ್ಲ, ಅವನಿಗೆ ಸಾಮಾನ್ಯ ಫಲ ಕೊಟ್ಟರೆ ಸಾಲದು, ಏನು ಫಲ ಕೊಡಬೇಕು? ಮುಕ್ತಿಯಲ್ಲಿ ಆನಂದ ಆತಿಶಯವನ್ನೇ ಕೊಡಬೇಕು. ಇದು ಒಂದು ದೃಷ್ಟಿಯಿಂದ ಬಲಿಚಕ್ರವರ್ತಿ ಹಿರಿಮೆಯನ್ನ ಕೊಂಡಾಡಿದ ರೀತಿ. ಇನ್ನೊಂದು ಕಡೆ ದೇವರ ಮಹಿಮೆ. ದೇವರಿಗೆ ಯಾರು ತಮ್ಮ ತಲೆಯನ್ನೇ ಕೊಟ್ಟು ಬಿಡ್ತಾರೋ ಪರಮಾತ್ಮ ಏನ್ ಮಾಡ್ತಾನೆ ಅವರಿಗೆ? ಬೇರೆ ಯಾವ ಫಲ ಕೊಟ್ಟರು ಸಾಲದು ಅಂತೇಳಿ ಏನ್ ಕೊಡ್ತಾನೆ? ಕೊನೆಗೆ ಮೋಕ್ಷನೇ ಕೊಟ್ಟು ಬಿಡ್ತಾನೆ. ಇದು ಬಹಳ ಮುಖ್ಯ. ದೇವರಿಗೆ ತಲೆ ಕೊಡೋದು ಅಂದ್ರೆ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ, ದೇವ್ರ ಬಗ್ಗೆ ವಿಚಾರ ಮಾಡೋದು ಅಂತ. ಕಿವಿ ಕೊಡು ಅಂತ ಹೇಳ್ತಾರಲ್ಲ, ಕಿವಿ ಕೊಡೋದು ಕಿವಿ ಕತ್ತರಿಸಿ ಕೊಡೋದು ಅಂತಾನ? ಕಿವಿ ಕೊಡೋದು ಕೇಳಿ ಅಂತ ಅರ್ಥ. ತಲೆ ಕೊಡಿ ಅಂದ್ರೆ ಏನು? ವಿಚಾರ ಮಾಡಿ ಅಂತ. ತಲೆ ಕೊಡಿ, ಅಪ್ಲೈ ಯುವರ್ ಮೈಂಡ್ ಅಂತ ಹೇಳ್ತಾರೆ. ಮನಸ್ಸು ಕೊಡಿ, ತಲೆ ಕೊಡಿ, ಇವೆಲ್ಲ ಏನರ್ಥ? ಅದಕ್ಕೆ ಚಿಂತನೆ ಮಾಡು. ಅಥಾತೋ ಬ್ರಹ್ಮ ಜಿಜ್ಞಾಸ ಚಿಂತನೆ ಮಾಡುತ್ತ ಅನ್ನೋದು ಬ್ರಹ್ಮಜ್ಞಾನಕ್ಕೆ ಫಲ. ಏನಲ್ಲ, ಸ್ವರ್ಗಾದಿಗಳಲ್ಲ. ಯಾವ್ದು ಫಲ? ಪುರುಷಾರ್ಥವತ ಶಬ್ದಾದಿತಿ ಬಾದರಾಯಣ ಓಂ. ಅದು ಆ ಅರ್ಥದಲ್ಲಿ ಬಂದಿರೋ ಮಾತು. ತಲೆ ಕೊಡೋದು ಎಂಬುದು ಆ ಅರ್ಥದಲ್ಲಿ ಬಂದಿದೆ. ತುಭ್ಯಂಚ ನಾರದ ಹೃಶಂ ಭಗವಾನ್ ವಿವೃದ್ಧ ಭಾವೇನ ಸಾಧು ಪರಿತುಷ್ಟ ಉವಾಚ ಯೋಗಂ ಜ್ಞಾನಂಚ ಭಾಗವತಮಾತ್ಮ ಸುತತ್ವದೀಪಂ ಯದ್ವಾಸುದೇವ ಶರಣಾಹ ವಿದುರಂಜಸೈವಾ. ಇದು ಮಹಿದಾಸ ರೂಪ, ಈ ಐತರೇಯ ರೂಪ ಹೇಳ್ತಾ ಇದ್ದಾರೆ. ಅದೇ ಉಪನಿಷತ್ ಆಗ್ತಿರೋದು ಈಗ. ತುಪ್ ಯಾವುದು? ಹಾ ಹೌದು ಹೌದು. ಹಾ ಎಲ್ಲಿದೆ, ಏನಂತ ಬಂದಿದೆ? ಅಷ್ಟೇ ಹೌದು. ಇನ್ನೊಂದು ಏನು ಅಂತ ಅದೇ ಕೈಮುತ್ತಿ ಸಿದ್ಧ ಮೋಕ್ಷ. ಮೋಕ್ಷದಲ್ಲಿ ಆನಂದ, ಬರೀ ಮೋಕ್ಷನೂ ಅಲ್ಲ, ಅದಕ್ಕೆ ಆನಂದ ಆಚೆ ಆಗಬೇಕು. ಇಂಥ ಕೆಲಸ ಯಾರೂ ಮಾಡಿಲ್ಲ, ಆದ್ದರಿಂದ ಆನ ಆಚೆಯೇ ಕೈಮುತ್ತಿ ಸಿದ್ಧವಾದದ್ದು. ಅದು ಬಲಿಗಿದ ಅರ್ಥ ಅಲ್ಲ, ಪರಮಾತ್ಮನಿಗೆ ತಲೆ ಕೊಟ್ಟವರು ಇದರ್ಥನ. ಇನ್ನು ಹೆಚ್ಚರ್ಥ ಅಂತ, ಹೆಚ್ಚರ್ಥ ಅಂದ್ರೆ ಯಾವುದು? ಮೋಕ್ಷ, ಆನಂದ ಆಚೆ, ಎರಡೇನು, ಯಾವುದೂ ಇಲ್ಲ. ತುಭ್ಯಂಚ ನಾರದ, ಈಗ ರೈತರೇದ ಮಾತು. ತುಭ್ಯಂಚ ನಾರದ, ಆ ನಾರದ ಪುರುಷ ಮತ್ತು ಒಂದು ಪದ ಆಗಿದೆ. ನಾರದ ತುಭ್ಯಂ ಭೃಶಂ ಭಗವಾನ್ ವಿವೃದ್ಧ ಭಾವೇನ ಸಾಧು ಪರಿತುಷ್ಟ ಉವಾಚ ಯೋಗಂ ಜ್ಞಾನಂ ಚ ಭಾಗವತಂ ಆತ್ಮಸುತತ್ವ ದೀಪಂ ಯತ್ ವಾಸುದೇವ ಶರಣಾಹ ವಿದುಹು ಅಂಜಸಾಯೇವ. ಈ ರೀತಿ ಬಿಡಿಸ್ಕೊ, ವಿದುರ ಅಂಜಸ ಎಂದು ಬಿಡಿಸ್ಕೋಬಾರದು. ಮತ್ತೆ ಯಾಕೆ ವಿದುರ ಶಬ್ದ ಬಹಳ ಪಾಪುಲರ್ ಕಾಮನ್ ಆಗಿ ಕೇಳಿರೋದ್ರಿಂದ ಆ ಥರ ಆಗಿಬಿಡುತ್ತೆ. ವಿದುಹು ಅಂಜಸಾಯೇವ ನಾರದ, ಎಲ್ಲ ನಾರದ ತುಭ್ಯಂಚ ನಿನಗೂ ಕೂಡ ಭಗವಾನ್ ಭಗವಂತನಾದ ಶ್ರೀಹರಿ ವಿವೃದ್ಧ ಭಾವೇನ ವಿಶಿಷ್ಟವಾದಂಥ ಒಂದು ಪೂರ್ಣ ಸ್ವರೂಪದಿಂದ ಸಾಧು ಪರಿತುಷ್ಟ ಅತ್ಯಂತ ಸಂತುಷ್ಟನಾಗಿ ಯೋಗಂ ಉವಾಚ ಯೋಗೋಪದೇಶವನ್ನು ಮಾಡಿದ. ಜ್ಞಾನಂಚ ಭಾಗವತಂ ಆತ್ಮಸುತತ್ವ ದೀಪಂ ಯೋಗವನ್ನು ಉಪದೇಶ ಮಾಡಿದ ರೂಪ ನಾರದಾದಿಗಳಿಗೆ ಯಾವುದದು? ಐತರೇಯ ರೂಪ. ಅದಕ್ಕೆ ಮುಂದೆ ಬರುತ್ತೆ ದೇವಋಷಿವರ್ಯ ಪುರುಷಾಂತರಾಚಾರಾತ್ಮ ನಾರಾಯಣ ಕವಿಸ್ತಲ್ಲಿ ಬರುತ್ತೆ. ಜ್ಞಾನಂಚ ಭಾಗವತಂ ಆತ್ಮಸುತತ್ವ ದೀಪಂ, ಮತ್ತು ಜ್ಞಾನಿಗಳೆಲ್ಲ ಕೂಡ ಭಾಗವತಂ ಭಗವತ್ ಸಂಬಂಧಿಯಾದ ಆತ್ಮ ಸುತತ್ವ ದೀಪಂ ಆತ್ಮತತ್ವವನ್ನು ಬಹಳವಾಗಿ ಬೆಳಗತಕ್ಕಂತಹ ಜ್ಞಾನಂ ಜ್ಞಾನವನ್ನೂ ಕೂಡ ಯದ್ ವಾಸುದೇವ ಶರಣಾಹ, ವಾಸುದೇವನಲ್ಲಿ ಶರಣು ಬಂದಂತಹ ಜನಗಳೆಲ್ಲ ಅಂಜಸಾ ಏವ ವಿದುಹು, ನಿನಗೆ ಜ್ಞಾನವನ್ನು ಕೊಟ್ಟ ರೂಪ ಅದು. ಜೊತೆಗೆ ಎಲ್ಲ ಯೋಗಿ ವಾಸುದೇವ ಶರಣರಾದಂಥ ಭಕ್ತ ಜನಗಳಿಗೆಲ್ಲ ಜ್ಞಾನವನ್ನು ಕೊಟ್ಟಂತಹ ರೂಪ ಅದು. ಆದ್ರಿಂದನೇ ಆತ್ಮಸುತತ್ವದೀಮಂಬಂತ ಕರೆದ್ರಿಂದನೇ ಆಚಾರ್ಯರು ಅದಕ್ಕೆ ಅರ್ಥ ಹೇಳಿದ್ದಕ್ಕೇನಾಯ್ತು, ಸಾಕ್ಷಾತ್ ಅಥೋಪನಿಷದೋ ವಿಹುರೈತರೇಯ್ಯಾಹ ಪಾಠಚ್ಛಲೇನ ವಿಜನೆ ಅರ್ಥರಸಂ ಬ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಅದಕ್ಕೆ ವಾಸುದೇವ ಶರಣಾಹ ಜ್ಞಾನಂ ಅಂಜಸಾ ವಿದುಹು. ಆ ದೃಷ್ಟಿ ವಾಸುದೇವ ಶರಣರು ಯಾರು? ವಾಸುದೇವ ಆಚಾರ್ಯರಾಗ ವಾಸುದೇವನೇ ಮಧ್ವಾಚಾರ್ಯ ಸೇನಂತಿತ್ತಾಗ ಅದಕ್ಕೆ ವಾಸುದೇವ ಶರಣಾಹ, ವಾಸುದೇವ ಶರಣಾಹ ತೋಟಂತಿಲ್ಲಾಯಾಹ. ತೋಟಂತಿಲ್ಲಾಯರು ಏನು ಮಾಡಿದರು? ಆ ಉಪನಿಷತ್ ಕೇಳಿನೇ ಏನಾಗಿಬಿಟ್ರು, ಮೋಕ್ಷಕ್ಕೆ ಹೋಗಿಬಿಟ್ರು. ಅಂದರೆ ಅದಕ್ಕೆ ಭಕ್ತಿಯನ್ನು ಕೊಟ್ಟರು ಅಂತ ಆಚಾರ್ಯ ಹೇಳ್ತಾರಲ್ಲ, ಹಾಗೆ ವಾಸುದೇವ ಶರಣ ಅನ್ನೋ ಪದ ಬಹಳ ಸ್ವಾರಸ್ಯವಾದ ಪದ. ಚಕ್ರಂಚ ದಿಕ್ಷೋಭಿಹ ದಿಕ್ಷೋಭಹಿತಂ ದಶಸು ಸ್ವತೇಜೋ ಮನ್ವಂತರೇಷು ಮನುವಂಶ ಹರೋಭಿಭರ್ತಿ ದುಷ್ಟೇಷು ರಾಜಸುತಮಂ ವಿತಸತ್ ಸ್ವಕೀರ್ತಿಂ ಸತ್ಯೇ ನಿವಿಷ್ಠ ಉಶತೀ ಉಶತೀಂ ರಥಯಂ ಚರಿತ್ರೈಹಿ. ಇದು ರಾಜರಾಜೇಶ್ವರ ಅಂತ ಒಂದು ರೂಪ. ಆ ರೂಪನ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ರಾಜರಾಜೇಶ್ವರ ಇತಿ ನಾಮ್ನಾ ಅವತೀರ್ಣೋ ಹರಿಹಿ ಸ್ವಯಂಭುವಾದಿ ಮನುವಂಶಧರ ಸನ್ ದುಷ್ಟೇಷು ರಾಜಸು ತಮಂ ವಿದಧತ್. ಚಕ್ರಂಚ ದಿಕ್ಷು ಅಭಿಹ ವಿಹತಂ ದಶಸು ಸ್ವತೇಜ. ದಶಸು ದಿಕ್ಷು ಹತ್ತು ದಿಕ್ಕುಗಳಲ್ಲೂ ಕೂಡ ಚಕ್ರಂಚ ಚಕ್ರವನ್ನ ಸ್ವತೇಜ ತನ್ನ ತೇಜೋಮಯವಾದ ಚಕ್ರವನ್ನ ಮನ್ವಂತರೇಷು ಮನುವಂಶಧರೋ ವಿಭರ್ತಿ. ಮನ್ವಂತರೇಷು ವಿವಿಧ ಮನ್ವಂತರಗಳಲ್ಲಿ ಮನುವಂಶಧರ ಮನುವಂಶವನ್ನು ಉಳಿಸುವವನಾಗಿ ಚಕ್ರಂ ವಿಭರ್ತಿ ಚಕ್ರವನ್ನು ಹಿಡಿದಿದ್ದಾರೆ. ದುಷ್ಟೇಷು ರಾಜಸು ಚಕ್ರ ಹಿಡಿಯೋದು ಬಾಣ ಹಿಡಿಯೋದು ಅಂದ್ರೇನು? ಚಕ್ರದಿಂದ ನಾಶ ಮಾಡೋದು ಅಂತ. ದುಷ್ಟೇಷು ರಾಜಸು ದಮಂ ವಿಧದ ಸ್ವಕೀರ್ತಿ. ದುಷ್ಟೇಷು ರಾಜಸು ದುಷ್ಟರಾದ ರಾಜರಗಳಲ್ಲಿ ದಮಂ ವಿಧದತ್ ಸ್ವಕೀರ್ತಿ. ದಮಂ ವಿಧದತ್ ದಮನವನ್ನು ಮಾಡುತ್ತಾ, ದಮ ಅಂದರೆ ದಮನವನ್ನು ಮಾಡುತ್ತಾ, ಸ್ವಕೀರ್ತಿಂ ತನ್ನ ಕೀರ್ತಿಯನ್ನು ನಷ್ಟತೆ ನಿವಿಷ್ಟ ಉಸತೀಂ ಪ್ರಥಯಂ ಚರಿತ್ರೈಹಿ. ಉಸತೀಂ ಅಂದರೆ ಮಂಗಳಕರವಾದ ತನ್ನ ಕೀರ್ತಿಂ ಕೀರ್ತಿಯನ್ನು ಸತ್ಯೇ ನಿವಿಷ್ಠ ಸತ್ಯದಲ್ಲಿ ನೆಲೆಸಿವದವನಾಗಿ ಚರಿತ್ರೈಹಿ ತನ್ನ ಉತ್ತಮವಾದ ಚರಿತ್ರೆಯಿಂದ ಪ್ರಥಯನ್ ಪ್ರಸಿದ್ಧಿಗೊಳಿಸುತ್ತಾ ಪರಮಾತ್ಮ ಏನು ಮಾಡಿದ್ದಾನೆ? ರಾಜರಾಜೇಶ್ವರ ರೂಪದಿಂದ ಮನ್ವಂತರಗಳಲ್ಲಿ ಅವತಾರವನ್ನು ಮಾಡಿ ಮನುವಂಶವನ್ನು ಉಳಿಸುವವನಾಗಿ ದುಷ್ಟರಾಜರಗಳ ವಿಚಾರದಲ್ಲಿ ದಮನವನ್ನು ಮಾಡೋದಕ್ಕೋಸ್ಕರವಾಗಿ ಚಕ್ರಪಾಣಿಯಾಗಿ ನಿಂತು ತನ್ನ ವಿಶಿಷ್ಟವಾದ ಮಹಿಮೆಗಳಿಂದ ವಿಶಾಲವಾದ ಮಂಗಳ ಕೀರ್ತಿಯನ್ನು ಪ್ರಸಾರವನ್ನು ಮಾಡ್ತಾನೆ. ಈಗ ರಾಜರಾಜೇಶ್ವರ ರೂಪ ಅಂತ ಕರೀತಾರೆ. ಅದು ಇದ್ರ ಮನ್ವಂತರಲ್ಲಿ ಅಷ್ಟೇ ಹೇಳಿಬಿಟ್ಟೆ, ಆ ಮನ್ವಂತರ ಅಂತ ಹೇಳಲಿಲ್ಲ. ಅದು ಒಂದೇ ಅದು ಇದ್ದಿದ್ದ ರಾಜರಲ್ಲಿರ್ತಾನೆ ಅಷ್ಟೇ ಅಲ್ಲ, ಅತಿಥಿಗಳಲ್ಲಿರ್ತಾನೆ ಅಂತ ಹೇಳ್ತಾರೆ. ಅತಿಥಿಗಳಲ್ಲಿ ಯಾವ ರೂಪದಿಂದ ಬರ್ತಾನೆ ಪರಮಾತ್ಮ? ರಾಜರಾಜೇಶ್ವರ ರೂಪದಿಂದ. ಆದರೆ ಅತಿಥಿ ಪೂಜೆ ಮಾಡದೆ ಏನು ಚಿಂತನೆ ಮಾಡಬೇಕಲ್ಲಿ? ರಾಜರಾಜೇಶ್ವರ ರೂಪದ ಪರಮಾತ್ಮನಿಗೆ ಪೂಜೆ ಅಂತ ಚಿಂತನೆ ಮಾಡಬೇಕು. ಈಗ ಎರಡು ಅರ್ಥದಲ್ಲಿ ಬಂದಿದೆ, ಒಂದು ರಾಜರಗಳಲ್ಲಿ ಎದ್ದು ಕಾಪಾಡ್ತಾರೆ, ಒಂದು ಹೇಗೆ ಪೃಥುಚಕ್ರವರ್ತಿಯಲ್ಲಿ ಆವಿಷ್ಠ ರೂಪನೋ ಹಾಗೆ ರಾಜರಲ್ಲಿ ಆವಿಷ್ಠ ರೂಪ ಅಂತಲೂ ತಿಳ್ಕೊಳ್ಬಹುದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆಗಿರ್ಬೋದು, ಹೇಳಿಲ್ಲ ಅದು. ಅಷ್ಟಂತೂ ನಿಜ. ಧನ್ವಂತರಿಶ್ಚ ಭಗವಾನ್ ಸ್ವಯಮಾಸ ದೇವೋ ನಾಮ್ನಾನ್ ಋಣಾಂ ಕುರು ರುಜಾಂ ರುಜಾಶುಹಂತಿ ಯಜ್ಞೇಚ ಭಾಗಂ ಅಮೃತಾಯುರವಾಪಚಾದ್ಧ ಆಯುಶ್ಚ ವೇದ ಮನುಶಾಸ್ತಿ ಅವತೀರ್ಯ ಲೋಕೇ. ಇದು ಧನ್ವಂತರಿ ರೂಪ. ಧನ್ವಂತರಿ ಹೀಚ ಭಗವಾನ್ ಸ್ವಯಂ ಆಸ ದೇವ ನಾಮ್ನಾನ್ ಋಣಾಂ ಕುರು ರುಜಾಂ ರುಜ ಆಶು ಹಂತಿ ಯಜ್ಞೇಚ ಭಾಗಂ ಅಮೃತಾಯುಃ ಅವಾಪಚ ಅರ್ಧ ಆಯುಃ ಚ ವೇದಂ ಅನುಶಾಸ್ತಿ ಅವತೀರ್ಯ ಲೋಕೇ. ಧನ್ವಂತರಿಶ್ಚ ಭಗವಾನ್, ಭಗವಾನ್ ಧನ್ವಂತರಿ ರೂಪದಿಂದ ಸ್ವಯಂ ಆಸ ದೇವ ತಾನೇ ಅವತಾರವನ್ನು ಮಾಡುತ್ತೆ. ಆವೇಶ ರೂಪ ಅಲ್ಲ ಅದು, ಎಂಥ ರೂಪ ಇತ್ತು? ಸಾಕ್ಷಾತ್ ರೂಪ. ಅದಕ್ಕೆ ಸ್ವಯಮಾಸ ದೇವ ನಾಮ್ನಾನ್ ಋಣಾಂ ನಾಮ್ನಾ ಧನ್ವಂತರಿ ಆಸ ದೇವ ಭಗವಾನ್ ಸ್ವಯಂ ನಾಮ್ನಾ ಧನ್ವಂತರಿ ಆಸ. ಯಾತಕ್ಕೆ ಅಂದರೆ ಕುರುರುಜಾಂ ಋಣಾಂ, ಋಕ್ ಅಂದರೆ ರೋಗ, ಕುರುರುಜಾಂ ಬಹಳ ರೋಗಿಗಳಾದಂಥ ಋಣಾಂ ಮನುಷ್ಯರುಗಳಿಗೆ, ರುಜ ಆಶುಹಂತಿ ರೋಗಗಳನ್ನು ಏನು ಮಾಡ್ತಾನೆ? ನಾಶವನ್ನು ಮಾಡಿಬಿಡ್ತಾನೆ. ಋಕ್ ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಇದ್ದಾಗ ಋಣಾಂ ಪುರುರುಜಾಂ ರುಜ ಆಶುಹಂತಿ ಯಜ್ಞೇಚ ಭಾಗಂ ಅಮೃತಾಯುರವಾಪಚಾಧ. ಜೊತೆಗೆ ಯಜ್ಞೇಚ ಭಾಗಂ ಅಮೃತಾಯುಹು ಅವಾಪ. ಯಜ್ಞದಲ್ಲಿ ಹವಿಸ್ತನ ಸ್ವೀಕಾರವನ್ನು ಮಾಡ್ತಾನೆ. ಅಮೃತಾಯುಹು ಸನ್ ಅರ್ಧ ಯಜ್ಞೇ ಭಾಗಂಚ ಅವಾಪ. ಯಜ್ಞದಲ್ಲಿ ಭಾಗಗಳನ್ನು ಸ್ವೀಕಾರ ಮಾಡಿ ಧನ್ವಂತರೇ ನಮ್ಮ ಧನ್ವಂತರಿ ಎಂಬ ರೂಪ ಯಜ್ಞದಲ್ಲಿ ಭಾಗ ತಗೋತಾನೆ. ಎಂಬುದಕ್ಕೆ ಏನು ಹೆಸರು ಅಂದರೆ ವಿಶೇಷ ಧನ್ವಂತರಿ ಹೋಮಾದಿಗಳಿಂದ ಪೂಜಿತನಾಗ್ತಾನೆ ಅಂತ ಅರ್ಥ. ಧನ್ವಂತರಿ ಹೋಮಾದಿಗಳಿಂದ ಪೂಜಿತನಾಗ್ತಾನೆ. ಅರ್ಧ ಅರ್ಧ ಅಂದರೆ ಚೆನ್ನಾಗಿ, ಚ ಅರ್ಧ ಚಾಧ. ಜೊತೆಗೆ ಆಯುಶ್ಚ ವೇದಂ, ಆಯುರ್ವೇದಂ ಸೇರಿಸ್ಕೋಬೇಕಂತ. ಆಯುರ್ವೇದಂ ಅನುಶಾಸ್ತಿ ಅವತೀರ್ಯ ಲೋಕೆ, ಈ ಅವತಾರವನ್ನು ಮಾಡಿ ಆಯುರ್ವೇದವನ್ನು ಜಗತ್ತಿಗೆ ಪ್ರಸಾರವನ್ನು ಮಾಡ್ತಾನೆ. ಧನ್ವಂತರಿ ರೂಪದಿಂದ ರೋಗವನ್ನು ನಾಶ ಮಾಡ್ತಕ್ಕ ರೋಗೋಯಮಾಸಿ ವಿನಿಹಂತಿ ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ. ಧನ್ವಂತರಿಯ ಮಂತ್ರ ಏನದು? ಅತ್ರೋಕ್ತ ಸರ್ವಮಂತ್ರಾಂ ನಾಯಕೋಪಲ ಸಂವಿಧ ಧನ್ವಂತರೋ ಮಹಾಮಂತ್ರ ಸಂಸ್ಕೃತಿ ವ್ಯಾಧಿನಾಶನ ಅಂತ ಹೇಳ್ತಾರೆ. ಧನ್ವಂತರಿ ಮಂತ್ರವನ್ನು ಹೇಳಿದರೆ ಎಂಥ ರೋಗನೂ ವಾಸಿಯಾಗತ್ತೆ, ಭವರೋಗನೇ ವಾಸಿಯಾಗತ್ತೆ, ಇನ್ನೇನು ಬೇಕು ಅಂತ ಹೇಳ್ತಾ ಈ ಅತ್ರೋಕ್ತ ಸರ್ವಮಂತ್ರಾಂ ನಾಯಕೋಪಲ ಸನ್ನಿಭ. ಎಲ್ಲ ಮಂತ್ರಗಳಿಗೆ ನಾಯಕ ಮಂತ್ರ ಅಂದರೆ ಯಾವುದು? ಧನ್ವಂತರಿ ಮಂತ್ರ ಅಂತ ಹೇಳ್ತಾರೆ. ಅದರಿಂದ ಹೋಮವನ್ನು ಮಾಡಿದರೆ ಆಯುರ್ವಿವೃದ್ಧಯೇ, ಆಯುರ್ವೃದ್ಧಿಗೋಸ್ಕರವಾಗಿ, ಅಪವೃತ್ತಿ ಪರಿಹಾರಕ್ಕೋಸ್ಕರವಾಗಿ, ರೋಗ ನಿವಾರಣೆಗೋಸ್ಕರವಾಗಿ ಮಾಡಬೇಕು ಅಂತೇಳಿ. ಅದಕ್ಕೆ ಯಜ್ಞೇಚ ಭಾಗ ಮೃತಾಯುರವಾಪ ಚಾಧ ಆಯುಶ್ಚ ವೇದ ಅನುಶಾಸ್ತಿ ಅವತೀರ್ಯ ಲೋಕೇ ಕ್ಷತ್ರಂ ಕ್ಷಯಾಯ ವಿಧಿನ ಉಪಹೃತ ಮಹಾತ್ಮ ಬ್ರಹ್ಮದೃಗುಜ್ಜಿತ ಪಥಂ ನರಕಾರ್ತಿಲಿಪ್ಸೌ ಉದ್ಧಂತ್ಯಸೌ ಅವನಿಕಂಟಕ ಮುಗ್ರವೀರ್ಯ ತ್ರಿಸಪ್ತಕೃತ್ವ ಉರುಧಾರ ಪರಶ್ವಧೇನ. ಪರಶುರಾಮ ರೂಪಾಯಿ ಕ್ಷತ್ರಂ ಕ್ಷಯಾಯ ವಿಧಿನ ಉಪಹೃತಂ ಮಹಾತ್ಮ ಬ್ರಹ್ಮದೃಗುಜ್ಜಿತ ಪಥಂ ನರಕಾರ್ತಿಲಿಪ್ಸು ಉದ್ಧಂತಿ ಅಸೌ ಉದ್ಧಂತಿ ಅಸೌ ಅವನಿಕಂಟಕಂ ಉಗ್ರವೀರ್ಯ ತ್ರಿಸಪ್ತ ಕೃತ್ವ ಉರುಧಾರ ಪರಶ್ವಧೇನ. ತ್ರಿಸಪ್ತ ಕೃತ್ವ ಅಲ್ಲಿ ಸ್ಪೇಸ್ ಜಾಗ ಬಿಡಿಸ್ಕೋಬೇಕು. ಉರುಧಾರ ಪರಶ್ವಧೇನ ಪರಮಾತ್ಮ ಏನ್ ಮಾಡ್ತಾನೆ ಈಗ? ಕ್ಷಯಂ ಕ್ಷಯಾಯ ವಿಧಿನ ಉಪಹೃತಂ ಮಹಾತ್ಮ ಬ್ರಹ್ಮದು ಗುಜ್ಜಿತ ಪಥಂ ನರಕಾರ್ತಿಲಿಪ್ಸು. ಕ್ಷತ್ರಂ ಕ್ಷತ್ರಿಯರನ್ನ, ಎಂಥ ಕ್ಷತ್ರಿಯರು ಅಂತ ಕೇಳಿದರೆ ಮಹಾ ಬ್ರಹ್ಮದೃಕ್, ಬ್ರಹ್ಮದ್ರೋಹಿಗಳಾದಂತಹ ಜಮದಗ್ನಿ ಮುನಿಗಳನ್ನೇ ಕೊಂದ ಹಾಕಿಬಿಡ್ತಾನೆ ಕಾರ್ತವೀರ್ಯಾರ್ಜುನ. ಅದಕ್ಕೆ ಬ್ರಹ್ಮದೃಕ್. ಉಜ್ಜಿತ ಪಥಂ ದಾರಿ ತಪ್ಪಿದ, ಉಜ್ಜಿತ ಪಥಂ ಅಂದರೆ ದಾರಿ ತಪ್ಪಿದಂತಹ ನರಕಾರ್ತಿಲಿಪ್ಸು, ನರಕದ ನೋವನ್ನು ಹೊಂದಲಿಕ್ಕೆ ತಯಾರಾದಂತಹ ಅದು ಕ್ಷತ್ರಿಯರನ್ನು ಏನು ಮಾಡ್ತಾನೆ? ಕ್ಷಯಾಯ, ಕ್ಷಯ ಮಾಡೋದಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡ್ದ? ಮಾಡಿದ ಅವತಾರವೇ ಈ ಪರಶುರಾಮ ಅವತಾರ. ಮಹಾತ್ಮ ವಿಧಿನಾ ಉಪಹೃತಂ, ವಿಧಿನ ಉಪಹೃತ ವಿದ್ಯುಕ್ತವಾಗಿ ತನ್ ವಿಧಿನ ದೈವೇನ ಕ್ಷಯ ಉಪಹೃತಂ ಸಮರ್ಪಿತಂ ಕ್ಷತ್ರಂ ಕ್ಷತ್ರಿಯ ಕುಲಂ. ಒಂದು ವಿಧಿ ಬ್ರಾಹ್ಮಣ ದ್ರೋಹದಿಂದಾಗಿ ದುರ್ವಿಧಿಗೆ ಒಳಗಾಗಿ ಕ್ಷಯಾಯ ವಿಧಿನ ಉಪಹೃತಂ ನಾಶಕ್ಕೆ ಸಿದ್ಧವಾಗಿದ್ದಂತಹ ಕ್ಷತ್ರಿಯ ಕುಲವನ್ನ ಅಸೌ ಉದ್ಧಂತಿ ಪರಮಾತ್ಮ ಏನ್ ಮಾಡ್ತಾನೆ? ಉನ್ಮೂಲಯತಿ ಇತ್ಯನ್ವಯ ಉದ್ಧಂತಿ ಉತ್ಕೃಷ್ಟತೆಯ ಹಂತಿ ನಿರ್ಮೂಲ ಮಾಡಿ ಹಾಕಿಬಿಡ್ತಾನೆ. ಅಸೌ ಅಸೌ ಅಂದ್ರೆ ಪರಶುರಾಮ. ಎಂಥ ಕ್ಷತ್ರಿಯರವರು? ಅವನಿ ಕಂಟಕಂ, ಅವನಿ ಅಂದ್ರೆ ಭೂಮಿ, ಅವನಿ ಕಂಟಕ ಭೂಮಿಗೆ ಕಂಟಕ ಪ್ರಾಯರಾದಂತಹ ಉಗ್ರವೀರ್ಯಂ ಸಾಮಾನ್ಯರಲ್ಲ ಅವರೆಲ್ಲರೂ ಕೂಡ. ಎಂಥವರವರು? ಉಗ್ರವೀರ್ಯಂ ಉಂ ರುದ್ರಂ ಸದೀತಿ ಉಗ್ರಂ ವೀರ್ಯಂ ಯಶ ಸಹ ಉಗ್ರವೀರ್ಯ. ಉಗ್ರವೀರ್ಯ ಅಂತ ಎಲ್ಲಿದೆ? ಉಗ್ರವೀರ್ಯ ಉಗ್ರವೀರ್ಯನಾದಂತಹ ಪರಮಾತ್ಮ ಹಾಗೆ ಮಾಡಿದ್ದಾನೆ. ಉಗ್ರವೀರ್ಯ ಅನೇಕ ಅರ್ಥ ಉಂಟದಕ್ಕೆ. ಒಂದು ಉಂ ರುದ್ರಂ ಗಸತೀತಿ ಉಗ್ರಂ ವೀರ್ಯಂ, ರುದ್ರದೇವರು ನುಂಗಾಗ್ತಕ್ಕಂಥ ಶಕ್ತಿ. ಉಂ ಗಸತೀತಿ ಉಗ್ರ, ಉಂ ಅಂದರೆ ರುದ್ರದೇವರನ್ನ ಗ್ರಸನ ಮಾಡತಕ್ಕಂಥ ರೂಪ ಒಂದು. ಮತ್ತೆ ಉಗ್ರವೀರ್ಯಂ, ರುದ್ರಾದಿ ದೇವತೆಗಳು ಸಹಿಸಲಾಗದಂಥ ಪರಾಕ್ರಮಿಯಾದ ಪರಮಾತ್ಮ. ಆ ಮಾತಿಗೆ ಅರ್ಥ ಇದೆ. ಅನೇಕರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ? ಪರಶುರಾಮದೇವರು ರುದ್ರದೇವರ ಶಿಷ್ಯರು ಗೊತ್ತಾಯ್ತಾ ಅಂತ ಒಂದು ವಾದ. ಅವರೆಲ್ಲ ಏನಾದ್ರು ಮಾಡಿ ಬದಲಾಯಿಸ್ಕೊಂಡ್ಬಿಡ್ತಾರೆ. ಅದು ವೇದವ್ಯಾಸ ಶುಕಾಚಾರ್ಯ ಶಿಷ್ಯರಿದ್ದ, ನಾರದರ ಶಿಷ್ಯರು, ಭಾಗವತ ಅವ್ರನ್ನ ಕೇಳಿ ಬರೆದ್ರಲ್ಲ ಆ ಟೈಪ್. ತಪ್ಪದು. ಅದಕ್ಕೆ ಉಗ್ರಸ್ಯ ವೀರ್ಯಂ ಯಸ್ಯ ಯಸ್ಮಾತ್ ಸಹ ಉಗ್ರವೀರ್ಯ. ಅದಕ್ಕೆ ಆಚಾರ್ಯ ಏನಂತ ಸ್ತೋತ್ರ ಮಾಡ್ತಾರೆ? ರಾಮ ಭೃಗುದ್ವ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೇಣ್ಯ. ಉತ್ತರ ಕೊಳ್ಳೋಕ್ಕೋಸ್ಕರ ಶಂಭುವಿನಿಂದ ಪೂಜಿತರು, ಶಂಭುವಿಗೆ ಪೂಜಿತರು ನೀವು, ಶಂಭುವಿನಿಂದ ಆರಾಧಿತರು. ಭರ್ಗೋದೇವಸ್ಯ ವರೇಣ್ಯಂ ತತ್ಸವಿತರು ವರೇಣ್ಯಂ ಶಂಭುವರೇಣ್ಯಂ. ವರೇಣ್ಯ ಅಂದ್ರೆ ಭಜನೀಯ, ರುದ್ರದೇವರಿಂದ ಭಜನೀಯನಾದವರು. ಅದಕ್ಕೆ ಉಗ್ರವೀರ್ಯಂ ಅರ್ಥ ಮಾಡಿಕೊಂಡ್ರೆ ಆ ಉಗ್ರವೀರ್ಯ ಉಪಯೋಗಿಸಕ್ಕೆ ಅದೇ ಕಾರಣ. ರುದ್ರದೇವರಿಗೆ ವರ ಕೊಟ್ಟಂತ ಸಾಮರ್ಥ್ಯ ಕೊಟ್ಟಂತಹ ರೂಪನೇ ಹೊರತು ಅವರಿಂದ ಕಲಿತ ರೂಪ ಅಂತ ಅರ್ಥ ಅಲ್ಲ. ಉದ್ಧಂತ್ಯಸೌ ಅವನಿ ಕಂಟಕ ಮುಗ್ರ ವೀರ್ಯ ತ್ರಿಸಪ್ತ ಕೃತ್ವ. ಎಷ್ಟು ಸರ್ತಿ ಮಾಡದ? ತ್ರಿಸಪ್ತ ಕೃತ್ವ. ಎಷ್ಟಾಯ್ತು ಅಲ್ಲಿಗೆ? 21 ಸಲ. ಅವ್ರದ್ದು 21, ಆಚಾರದ 21. ಅವರು ಇಪ್ಪತ್ತೊಂದು ಸಲ ಭೂಪ್ರದರ್ಶನ ಮಾಡಿದರು, ಇಪ್ಪತ್ತೊಂದು ದುರ್ಭಾಷ್ಯ ಖಂಡನೆ ಮಾಡಿದರು. ಅದಕ್ಕೆ ಪರಿಶುರಾಮ ಕ್ಷೇತ್ರದಲ್ಲೇ ಬಂದರು ಮತ್ತೆ ಆಚಾರ್ಯರು. ಎಲ್ಲಿ ಬಂದರು? ಇಪ್ಪತ್ತೊಂದು ದುರ್ಭಾಷ್ಯ ಖಂಡನೆ ಮಾಡಿದ್ರು, ಇಪ್ಪತ್ತೊಂದು ಸಲ ಕ್ಷತ್ರಿಯ ಕುಲ ನಾಶ ಮಾಡಿದ ಪರಿಶುರಾಮ ಕ್ಷೇತ್ರ ಅವತಾರವನ್ನು ಮಾಡಿದರು. ಲಿಂಕ್ ಅದು ಒಂದಕ್ಕೊಂದು. ತ್ರಿಸಪ್ತ ಕೃತ್ವ ಉರುಧಾರ ಪರಶ್ವಥೇನ, ಉರುಧಾರ ಪರಶ್ವಥೇನ. ಉರುಧಾರ ಅಂದ್ರೇನು? ಧಾರ ಅಂದ್ರೆ ಅಲಗು, ಉರುಧಾರ ಅಂದ್ರೆ ಶ್ರೇಷ್ಠವಾದ ಅಲಗನ್ನು ಹೊಂದಿದಂತ. ಪರಶ್ವಥ ಅಂದ್ರೆ ಕೊಡಲಿ, ಕೊಡಲಿಯಿಂದ. ಪರಶ್ವಥ ಸದೃಪಾಣ ಗದಾ ತೀರ್ಥೋಪಶೋಭಿತೆ ಗಿರೋವ್ಯತ್ರ ಸುತ ಪ್ರೇಮಣೇ ವಾಸ್ತೇ ನಿತ್ಯಂ ಹರಿಸ್ವಸ. ಪರಶು ಅಂದ್ರೂ ಒಂದೇ, ಪರಶ್ವಥ ಅಂದ್ರೂ ಒಂದೇನೆ, ಎರಡು ಪರ್ಯಾಯ ಪದಗಳು. ಕ್ಷತ್ರಂ ಕ್ಷಯಾಯ ವಿಧಿನ ಉಪಹೃತಂ ಮಹಾತ್ಮ ಬ್ರಹ್ಮದೃಗುಚ್ಛಿತ ಪಥಂ ನರಕಾರ್ತಿ ಲಿಪ್ಸು ಉದ್ಧಂತ್ಯಸೌ ಅವನಿಕಂಟಕ ಮುಗ್ರ ವೀರ್ಯ ತ್ರಿಸಪ್ತ ಕೃತ್ವ ಗುರುಧಾರ ಪರಶ್ವಥೇನ. ಹೇಳಿದ್ದಾರೆ, ಮನು ದಾರಿ ತಪ್ಪಿದ ದುಷ್ಟರನ್ನ ಪ್ರತಿ ಮನ್ವಂತರದಲ್ಲೂ ನಾಶ ಮಾಡೋದಕ್ಕೋಸ್ಕರವಾಗಿ ಒಂದು, ರಾಜರಲ್ಲಿ ಇದ್ದು ಕಲ್ಯಾಣ ಮಾಡೋದಕ್ಕೋಸ್ಕರ ಒಂದು, ಅತಿಥಿಗಳಲ್ಲಿ ಪೂಜೆ ಸ್ವೀಕಾರ ಮಾಡೋದಕ್ಕೋಸ್ಕರ ಒಂದು, ಮೂರು ಕಾರಣಕ್ಕೋಸ್ಕರ ಮಾಡಿದ ರೂಪ. ದುಷ್ಟ ಕ್ಷತ್ರಿಯರು ಹೌದು, ಅಲ್ಲಿ ವ್ಯತ್ಯಾಸ ಇದೆ. ಪ್ರತಿ ಮನ್ವಂತರದಲ್ಲೂ ಮಾಡೋ ಅವತಾರ ಅದು, ಯಾವುದು ಯಾವುದು ರಾಜಸ್ವ ರೂಪ ಪ್ರತಿ ಮನ್ವಂತರದಲ್ಲೂ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರತಿ ಮನ್ವಂತರು ರಾಜರೊಳಗೆ ಇರ್ತಾನೆ ಅಂತ ಅರ್ಥ. ಇದು ರೂಪ ಹಾಗಲ್ಲ, ಈ ಬಂದು ಇದರಲ್ಲಿ ಮಾತ್ರ. ತ್ರೇತಾಯುಗದ ಒಂದು ಹಂತದಲ್ಲಿ ಕಾರ್ತವೀರಾಜನಾದಿಗಳೆಲ್ಲ ದುಷ್ಟರಾಗಿದ್ದಾಗ ಬಂದ ರೂಪ ಇದು. ಕೃಷ್ಣ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕು ವಂಶ ಅವತೀರ್ಯ ಗುರೋರ್ ನಿದೇಶೇ ತಿಷ್ಠನ್ ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ ದಶಕಂಧರ ಆರ್ತಿ ಮಾರ್ಚತ್. ಈಗ ರಾಮರೂಪ ವರ್ಣನೆ ಮಾಡ್ತಾರೆ. ಕೃಷ್ಣ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕು ವಂಶೇ ಅವತೀರ್ಯ ಗುರೋಹೋ ನಿದೇಶೇ ತಿಷ್ಠನ್ ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ ದಶಕಂಧರ ಆರ್ತಿಂ ಆರ್ಚತ್. ಕೃಷ್ಣ ಪ್ರಸಾದ ಸುಮುಖ, ಪರಮಾತ್ಮ ಎಂಥ ರೂಪ ಇದು! ಪೂರ್ಣ ಪ್ರಸಾದ ಮಾಡತಕ್ಕಂತಹ ಒಂದು ವಿಶಿಷ್ಟವಾದ ರೂಪ ಇದು. ಅದಕ್ಕೇನೆ ರಾಮನ ಆರಾಧನೆ, ಕೃಷ್ಣನ ವಿಶೇಷ ಮಾಡಬೇಕು ಅಂತೇಳಿ. ಮಠಗಳಿಗೆ ಹೆಚ್ಚಾಗಿ ಆಚಾರ ಕೊಟ್ಟ ರೂಪ ಯಾವುದು? ರಾಮರೂಪನೇ. ಕೃಷ್ಣ ಪ್ರಸಾದ ಸುಮುಖ, ಪೂರ್ಣ ಪ್ರಸಾದ ಮಾಡತಕ್ಕಂತಹ. ಪರಮಾತ್ಮ ರೂಪಗಳಲ್ಲಿ ಭೇದ ಇಲ್ಲ, ಆದರೆ ವಿಶೇಷ ಇದೆ. ಏನ ಏನಿದೆ? ಕೃಷ್ಣ ಪ್ರಸಾದ ಸುಮುಖ ಅಲ್ಲೇನಿದೆ? ಆತ್ಮಪ್ರಸಾದ ಸುಮುಖ ಎಲ್ಲ ಒಂದೇ, ಅದು ಅರ್ಥ ಏನು ವ್ಯತ್ಯಾಸ ಆಗೋದಿಲ್ಲ. ಪೂರ್ಣ ಪ್ರಸಾದ ಆನಂದ ಯಶ ಸಹ ಅಂತ ಸುಮುಖನಾದಂತಹ ಕೃಷ್ಣ ಪ್ರಸಾದಶ್ಚ ಅಸೌ ಸುಮುಖಶ್ಚ. ಎಲ್ಲಿದೆ ಅಸ್ಮತ್ ಪ್ರಸಾದ ಸು? ಅದೊಂದು ರೀತಿ ನಮಗೆಲ್ಲ ಪ್ರಸಾದ ಮಾಡೋದಕ್ಕೋಸ್ಕರ ಅನುಗ್ರಹ ಮಾಡೋದು ಸರಿನೇ. ನಮಗೆಲ್ಲ ಅನುಗ್ರಹ ಮಾಡೋದಕ್ಕೋಸ್ಕರ ರಾಮದೇವರು ಸುಮುಖರಾಗಿ ಅವತಾರವನ್ನು ಮಾಡಿದ್ದು, ಎಲ್ಲ ಪ್ರಮಾದಲ್ಲಿ ಪ್ರಾರ್ಥನೆ ಮಾಡಿದ್ರಲ್ಲ ಅದಕ್ಕೋಸ್ಕರವಾಗಿ. ಕಲಯ ಒಂದು ರೂಪದಿಂದ, ಕಲೇಶ ಎಲ್ಲ ಕಲೆಗಳಿಗೂ ಕೂಡ ಮುಖ್ಯ ಸ್ವಾಮಿಯಾದಂತೆ. ಯಾವ ಕಲೆಗಳು ಅಂದ್ರೆ ಈ ಚಂದ್ರನ ಕಲೆಗಳಲ್ಲ, ಪ್ರಾಣ ಶ್ರದ್ಧಾಂ ಖಂ ವಾಯು ಅಂತೇಳಿ ಷಟ್ಪ್ರಶ್ನೆಯಲ್ಲಿ ಬರುತ್ತಾನೆ. ಷೋಡಶ ಕಲೆಗಳು, ಆ ಕಲೆಗಳಿಗೆ ಒಡೆಯನಾದಂತಹ ಶ್ರೀನಾರಾಯಣನು ಇಕ್ಷ್ವಾಕು ವಂಶೇ ಅವತೀರ್ಯ, ಇಕ್ಷ್ವಾಕುವಂಶದಲ್ಲಿ ಅವತಾರವನ್ನು ಮಾಡಿ ಗುರೋಹೋ ನಿದೇಶೆ ಬಂದ ತಂದೆಯಾದ ದಶರಥನ ಅಪ್ಪಣೆಯಂತೆ ತಿಷ್ಠನ್ ಅದು ನಡೆಸುತ್ತಾ ವನಂ ಕಾಡಿಗೆ ಸದಯಿತಾನುಜ, ದಯಿತ ಅಂದ್ರೆ ಹೆಂಡತಿ, ಅನುಜ ಅಂದ್ರೆ ತಮ್ಮ, ಸೀತಾ ಲಕ್ಷ್ಮಣರ ಸಮೇತವಾಗಿ ವನಂ ಆವಿವೇಶ ಕಾಡಿಗೆ ತೆರಳಿದ. ಇದಿಷ್ಟು ಕೂಡ ಬಹಳ ಮುಖ್ಯವಾದ ಘಟ್ಟ ಯಾವುದು? ಬ್ರಹ್ಮಾದಿ ಅನುಗ್ರಹ ಮಾಡೋದಕ್ಕೋಸ್ಕರ ಬಂದಿದ್ದೊಂದು, ಇಕ್ಷ್ವಾಕುವಂಶದಲ್ಲಿ ಅವತಾರ ಮಾಡಿದ್ದು, ತಂದೆ ಮಾತ ನಡೆಸಲಿಕ್ಕೆ ಅಂತ ಹೊರಟಿದ್ದು, ಸೀತಾ ಲಕ್ಷ್ಮಣ ಸಮೇತ ಹೋಗಿದ್ದು, ಯಸ್ಮಿನ್ ವಿರುದ್ಧ ಆ ಪರಮಾತ್ಮನಲ್ಲಿ ದ್ರೋಹ ಮಾಡಿದ್ದಕ್ಕೋಸ್ಕರನೇ ದಶಕಂಧರ ರಾವಣನು ಆರ್ತಿಂ ಆರ್ಚತ್, ತುಂಬಾ ನೋವಿಗೆ ಒಳಗಾಗಿಬಿಟ್ಟ. ಹರಿದ್ರೋಹದಿಂದ ಏನಾದ ರಾವಣ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ, ಅದಕ್ಕೆ ಆರ್ತಿ ಅಂದ್ರೆ ಅದೇ ಅರ್ಥ. ಸರ್ವ ವಿಧವಾದ ನಾಶವನ್ನ ದುಃಖವನ್ನ ರಾವಣ ಹೊಂದಿದನಲ್ಲ, ಆ ಹೊಂದಿಸಿದ ರೂಪ ಅದು. ಪರಮಾತ್ಮ ದ್ರೋಹ ಮಾಡಿದ್ದಕ್ಕೆ ಸಾಕು, ದೊಡ್ಡವರ ದ್ರೋಹ ಏನ್ ಮಾಡುತ್ತೆ? ಮೇಲ್ ಕಲ್ಲೋದ್ರೆ ನಮ್ಮ ತಲೆ ಮೇಲೆ ಬೀಳುತ್ತಲ್ಲ, ಹಾಗೆ ವಿಷ್ಣುಪಾದ ಕಲ್ಲು ಹೊಡೆದ್ರೆ ಏನಾಗುತ್ತೆ? ಅವರ ತಲೆ ಮೇಲೆ ಬೀಳುತ್ತೆ. ಪರಮಾತ್ಮನ ವಿರೋಧವನ್ನು ಮಾಡಿ ದಶಕಂಧರ ರಾವಣ ಎಲ್ಲ ವಿಧವಾದ ನಾಶವನ್ನು ಕಂಡ. ಯಸ್ಮಾ ಅದಾತ್ ಕೃಷ್ಣ ಏನ ಎಲ್ಲಿದೆ ಸದ ಹೇಳಿದ್ನಲ್ಲ, ಸ ದಯಿತಾನುಜ, ದಯಿತ ಅಂದ್ರೆ ಹೆಂಡತಿ, ಅನುಜ ಅಂದ್ರೆ ತಮ್ಮ. ದಯಿತಯ ಅನುಜೇನ ಚ ಸಹಿತ, ದಯಿತಯ ಅನುಜೇನ ಚ ಸಹಿತ, ಸದಯಿತಾನುಜ. ಸಲಕ್ಷ್ಮಣ ಲಕ್ಷ್ಮಣ ಸಮೇತ, ಸದಯಿತ ಪತ್ನಿ ಸಮೇತ, ಸಲಕ್ಷ್ಮಣ ಲಕ್ಷ್ಮಣ ಸಮೇತ. ಸಲಕ್ಷ್ಮಣ ಸೀತೆಯರೊಂದಿಗೆ ಕೂಡಿದವನಾಗಿ ಹೊರಟ. ಕೃಷ್ಣ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕು ವಂಶ ಅವತೀರ್ಯ ಗುರೋರ್ ನಿದೇಶೇ ತಿಷ್ಠನ್ ವನಂ ಸದಯಿತಾನುಜ ಆ ವಿವೇಶ ಯಸ್ಮಿನ್ ವಿರುದ್ಧ ದಶಕಂಧರ ಆರ್ತಿಮರ್ಚತ್ ಯಸ್ಮಾ ಅದಾತ್ ಉದತಿರೂಢ ಭಯಾಂಗವೇಪೋ ಮಾರ್ಗಂ ಸಪದಿ ಹರಿಪುರಂ ಹರವದ್ದಿಧಕ್ಷೋ ದೂರೇ ಸುಹೃನ್ಮಥಿತ ರೋಷ ಸುಶೋಷ ದೃಷ್ಟ್ಯಾ ತಾತಪ್ಯಮಾನಮಕರೋರಗ ನಕ್ರಚಕ್ರ. ರಾಮಾವತಾರದ ಮತ್ತೊಂದು ಮಹಿಮೆ, ಯಸ್ಮಾ ಅದಾತ್ ಯಸ್ಮೈ ಅದಾತ್ ಉದಧಿ ಊಢ ಭಯಾಂಗವೇಪ ಮಾರ್ಗಂ ಸಪದಿ ಹರಿಪುರಂ ಹರವತ್ ದಿಧಕ್ಷೋ ದೂರೇ ಸುಹೃತ್ ಮಥಿತರೋಷ ಸುಶೋಷ ದೃಷ್ಟ್ಯಾ ತಾತಪ್ಯಮಾನ ಮಕರೋರಗ ನಕ್ರಚಕ್ರ. ಯಸ್ಮೈ ಆ ರಾಮರೂಪಕ್ಕೇನೆ ಉದಧಿ ಸಮುದ್ರ ರಾಜನೋ ಏನ್ ಮಾಡ್ದ, ಮಾರ್ಗಂ ಅದಾತ್ ದಾರಿಯನ್ನು ಕೊಟ್ಟ, ಅದು ಅನ್ವಯ. ಯಸ್ಮೈ ಉದಧಿ ಮಾರ್ಗಂ ಅದಾತ್, ಹೇಗೆ ಸಪದಿ ಕೂಡಲೇ ದಾರಿ ಕೊಟ್ಟುಬಿಟ್ಟ, ಗಡಗಡ ನಡಿಗೆ ಹೋಗಿಬಿಟ್ಟ. ರಾಮದೇವರು ಯಾವಾಗ ನಿಂತರು ಬಾಣ ಹಿಡ್ಕೊಂಡು, ತಷ್ಟ ಗಡಗಡ ನಡಿ ಏನ್ ಮಾಡಿಬಿಟ್ಟ, ಸಿಂಧು ಸ್ಥಿರಶ್ಚರಹಣಂ ಅದೇ ಮುಂದೆ ಬರುತ್ತೆ. ಪರಿಗೃಹ್ಯ ರೂಪಿ ಪಾದಾರವಿಂದ ಉಪಗಮ್ಯ ಪಭಾಷೆ ಚೈತತ್ ನಮಸ್ಕಂದಲ್ಲಿ ಬರುತ್ತ ಮಾತುಗಳು. ಹೇಗಾದ ಊಢ ಭಯಾಂಗವೇಪ, ವೈತುಂಬ ಭಯ ಅಂಗವೇಪ ಅಂದ್ರೆ ಏನು, ನಡಗೋ ಎಲ್ಲ ನಡಗ ಶುರುವಾಗ್ಬಿಟ್ಟ. ಅದನ್ನ ಹೇಳೋದಕ್ಕೆ ಸಿಂಧುಸ್ತರ ಶಿರಹಣಂ ಪರಿಗೃಹ್ಯ ರೂಪಿ ಶಿರಸಿ ಅರ್ಹಣಂ ಅಂತ ಬಿಡಿಸ್ತಾರೆ. ಮಾರ್ಗಂ ಸಪದಿ ಹರಿಪುರಂ ಧರವದ್ದಿಧೋಕ್ಷೋಹೋ, ಯಾರಿಗೆ ದಾರಿ ಕೊಟ್ಟ, ಹರಿಪುರಂ ರಾವಣನ ಪಟ್ಟಣವನ್ನ ಲಂಕೆಯನ್ನ, ಹರವತ್ ದಿಧಕ್ಷೋಹೋ ಪ್ರಳಯಕಾಲದ ರುದ್ರನಂತೆ ದಿಧಕ್ಷೋಹೋ ದಗ್ಧುಮ್ಮಿಚ್ಛೋಹೋ ಸುಳಬಯಸಿದಂತಹ ರಾಮನಿಗೆ ಅದ ದಾರಿಯನ್ನು ಕೊಟ್ಟ. ದೂರೇ ಸಹೃತ್, ಯಾರು ರಾಮ ಅಂದ್ರೆ, ದೂರೇ ಸಹೃತ್ ಮಥಿತ ರೋಷ ಸುಶೋಧ ದೃಷ್ಟಿಯ, ಭಯಕಂಪ ಯಾತಕ್ಕೆ ಬಂತಾತನಿಗೆ ಅಂದ್ರೆ, ದೂರೇ ಸಹೃತ್, ಸಹೃತ್ ಅಂದ್ರೆ ಪ್ರಿಯಳಾದ ಸೀತಾದೇವಿ, ದೂರೇ ಸಹೃತ್ ಅಂದ್ರೇನು, ಮೇಲ್ನೋಟಕ್ಕೆ ಸೀತಾದೇವಿ ದೂರ ಇದ್ದಂತಹ ರಾಮನಿಂದ, ಮಥಿತ ರೋಷ ಸುಶೋಷ ದೃಷ್ಟ್ಯ, ಮಥಿತ ರೋಷ ಸುಶೋಷ ದೃಷ್ಟ್ಯ, ರೋಷದಿಂದ ಉಕ್ಕೇರಿದ ರೋಷದಿಂದ, ಸುಶೋಷ ದೃಷ್ಟ್ಯ ತನ್ನನ್ನು ಒಣಗಿಸಿದ ದೃಷ್ಟಿಯಿಂದ. ಸಮುದ್ರ ಏನಾಯ್ತು ರಾಮದೇವ್ ನೋಡಿದ ತಕ್ಷಣ, ಶೋಷಂ ಕ್ಷಣಾದುಪಗತಃ ಧನುಜಾದಿ ಸತ್ವೈ, ಅದಕ್ಕೆ ಸುಶೋಷ ದೃಷ್ಟ್ಯ, ನಿಖಿಲಾಘೋಗ ವಿನಾಶನ ಪರಸೌಖ್ಯಪ್ರದ ದೃಷ್ಟಿ. ರಾಮದೇವ್ ನೋಡ್ತಿರ್ಲಿಕ್ಕೆ ಸಮುದ್ರ ಏನಾಯ್ತಂತೆ, ಒಂದು ಹನಿ ನೀರಿಲ್ಲ, ಪೂರ್ತಿ ಒಣಗೋಗ್ಬಿಡುತ್ತೆ ಅಂತ ಒಣಗಿಸಿದ ದೃಷ್ಟಿಯಿಂದ. ತಾತಪ್ಯವಾನ ಮಕರೋರಗ ನಕ್ರ ಚಕ್ರ, ಎಷ್ಟಾಯ್ತು ದುಃಖ ಆತನಿಗೆ ಅಂದ್ರೆ, ಅವನಲ್ಲ ತಾತಪ್ಯಮಾನ ತಪಿಸಿ ಹೋಗುತ್ತಿದ್ದಂತಹ ಮಕರ ಉರಗ ನಕ್ರ ಚಕ್ರ. ಮಕರಗಳು ಅಂದ್ರೆ ವಿಶಿಷ್ಟವಾದ ಕೆಲವು, ಮೊಸಳಿಯಿಂದ ಭಯಂಕರವಾದ ಪ್ರಾಣಿ. ಉರಗ ಅಂದ್ರೆ ಹಾವುಗಳು, ನಕ್ರ ಅಂದ್ರೆ ಮೊಸಳೆಗಳು. ಮಕರ ಬೇರೆ ನಕ್ರ ಬೇರೆ, ದಫ್ಲಿ ಎರಡು ಒಂದೇ, ವಿಶೇಷ ವ್ಯತ್ಯಾಸ ಉಂಟು. ಅದಕ್ಕೆ ಮಕರವಾಹಿನಿಂದ ಗಂಗಾದೇವಿನ ಏನಂತ ಹೆಸರು, ಮಕರವಾಹನ ಅಂತೇಳಿ. ಉಡುಪಿಯಲ್ಲಿ ಗಂಗಾದೇವಿ ಗುಡಿಯಲ್ಲಿ ವಾಹನ ಇಟ್ಟಿದ್ದಾರೆ, ನೋಡಿದ್ದೀರಾ, ಬಾಗಿರುತ್ತೆ ಗುಡಿ, ಅದು ಮಕರ ವರ್ಣನ ವಾಹನ, ಗಂಗಾದೇವಿ ವಾಹನ ಅದು. ಮೊಸಳೆಗಿಂತ ಸ್ವಲ್ಪ ಭಿನ್ನ, ಎರಡು ರಫ್ಲಿ ಸೂರ್ಯನ ಮಿತ್ರ ಇದ್ದಾಗೆ ಸ್ವಲ್ಪ ವ್ಯತ್ಯಾಸ ಇದೆ. ನಕ್ರ ಚಕ್ರ ಅಂದ್ರೆ ಗುಂಪು, ಬರೀ ಈತ ಅಲ್ಲ, ಸಮುದ್ರ ಒಣಗೋಗಿದ್ದಕ್ಕೆ ಏನಾಯ್ತು, ಒಳಗಿದ ಜಲಚರಗಳಿಗೆಲ್ಲ ಫಜಿತಿ ಆಗಿರುತ್ತೆ, ಅದಕ್ಕೆ ನೀರೇ ಇಲ್ವಲ್ಲ, ನೀರಲ್ಲಿ ಬದುಕಬೇಕವು, ಅವೆಲ್ಲ ನುರಿಗೆ ಹೋದಂತ ಅವೆಲ್ಲವುಗಳು ತಗ್ಗಿ ತೊಡಗಿದಾಗ ಸ್ವತಃ ತಾನು ಭಯಾಂಗ ವೇಪನಾಗಿ ಸಮುದ್ರ ರಾಜ ಯಾರಿಗೆ ಕೂಡಲೇ ದಾರಿಯನ್ನು ಕೊಟ್ಟನೋ ಅಂತ ರಾಮರೂಪ ಇದು. ಯಸ್ಮೈ ಉದಾ ಯಸ್ಮಾ ಅದಾದುದಧಿಹಿ ಊಢ ಭಯಾಂಗ ವೇಪ ಮಾರ್ಗಂ ಸಪದಿ ಹರಿಪುರಂ ಹರವದ್ದಿಧಕ್ಷೋಹೋ ದೂರೇ ಸುಹೃತ್ ಮಥಿತರೋಷ ಸುಶೋಷ ದೃಷ್ಟ್ಯಾ ತಾತಪ್ಯಮಾನಮಕರೋರಗ ನಕ್ರ ಚಕ್ರ. ದೂರೇ ಸುಹೃತ ರಾಮಸ್ಯ ಮಥಿತರೋಷ ಸುಶೋಷ ದೃಷ್ಟ್ಯಾ, ಒಂದೇ ಸಮಸ್ತ ಪದ. ವಕ್ಷಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರವಾಹ ದಂತೈರ್ವಿಲಂಬಿತ ಕಕುಬ್ಜಯ ರೂಢ ಹಾಸಃ ಸದ್ಯೋಸುಭಿಃ ಸಹ ವಿನೇಷ್ಯತಿ ದಾರಹರ್ತು ವಿಸ್ಫೂರ್ಜಿತೈರ್ಧನುಷಃ ಉಚ್ಚರಿತೈ ಸಸೈನ್ಯ. ಈ ರಾವಣನ ಎಷ್ಟು ಪಜಿತಿ ಪಟ್ಟ ಅಂತ ಹೇಳ್ತಾರೆ. ರಾವಣನಿಗೆ ಏನಾಯ್ತು ಅದರಿಂದ, ವಕ್ಷಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರ ವಾಹ ದಂತೈ ವಿಲಂಬಿತ ಕಕುಬ್ ಜಯ ರೂಢ ಹಾಸಃ ಸದ್ಯ ಅಸುಭಿಃ ಸಹ ವಿನೇಷ್ಯತಿ ದಾರಹರ್ತು ವಿಸ್ಫೂರ್ಜಿತೈ ಧನುಷಃ ಉಚ್ಚರಿತೈ ಸಸೈನ್ಯ. ವಕ್ಷಸ್ಥಲ ಸ್ಪರ್ಶೈರ ರುಗ್ಣ ಭಗ್ನಃ ಮಹೇಂದ್ರವಾಯಿ ಸೈರಾವತ ದಂತಃ ವಕ್ಷಸ್ಥಲ ಸ್ಪರ್ಶ ಕಕುಭಾಂ ಜಯ ವಿಲಂಬಿತ ಕಕುಬ್ಜಯ ತೇನ ರೂಢ ಉತ್ಪನ್ನಹಾಸ ಅಟ್ಟಹಾಸೋ ಯಶ್ಚ ಸತಥ ಸಸೈನ್ಯ. ರಾವಣ ಎಂಥವನು ಅಂದ್ರೆ ಸಸೈನ್ಯ, ಸೈನ್ಯ ಸಮೇತನಾಗಿ ಅಸುಭಿಹಿ ವಿನೇಷ್ಯತಿ, ಪ್ರಾಣ ಕಳ್ಕೊಂಡ್ಬಿಟ್ಟ. ರಾಮದೇವರು ರಾವಣನನ್ನ ಅವನ ಸೈನ್ಯದ ಸಮೇತ ಕೊಂದು ಹಾಕಿದ ಅಂತ ಅರ್ಥ. ರಾವಣ ಎಂಥವನು, ಯಾವನೋ ಎ ಬಿ ಸಿ ಡಿನ ಕೊಂದು ಹಾಕಿಬಿಟ್ಟ, ಎಕ್ಸ್ ವೈ ಡಿನ ಕೊಂದು ಹಾಕಿಬಿಟ್ಟಲ್ಲ, ಎಂಥವನು ಗೊತ್ತಾ? ರಾವಣ ವಷ್ಟಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರ ವಾಹ ದಂತೈಹಿ ವಿಲಂಬಿತ ಕಕುಬ್ಜಯ ರೂಢಹಾಸಃ. ಒಂದೇ ಪದ. ರಾವಣ ಯುದ್ಧಕ್ಕೆ ಹೋದ ಇಂದ್ರದೇವರ ಮೇಲೆ, ಅವಾಗ ಏನಾಯ್ತು? ಮಹೇಂದ್ರವಾಹ, ಮಹೇಂದ್ರವಾಹ ಅಂದ್ರೆ ಯಾವುದು? ಐರಾವತ ಬಂತು ರಾವಣನಿಗೆ, ತನ್ನ ಕೋರೆಗಳಿಂದ ಹೊಡಿತಂತೆ ಎದೆಗೆ. ಅವಾಗ ಏನಾಯ್ತು? ರಾವಣನಿಗೆ ಸ್ವಲ್ಪ ನೋವಾಯ್ತು. ಅದರಿಂದ ಏನಾಯ್ತು? ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಹೋಗೋತ್ತಿಗೆ ಏನಾಯ್ತು? ವಿಲಂಬಿತ ಕಕುಬ್ಜಯ, ದಿಗ್ವಿಜ ಸ್ವಲ್ಪ ತಡ ಆಯ್ತು ಅಷ್ಟೆ. ದಾರಿ ಬ್ರೇಕ್ ಡೌನ್ ಆಗಿತ್ತು ಸ್ವಲ್ಪ, ಅಂತೆ ಲೇಟ್ ಆಯ್ತು ಅಂತಾರಲ್ಲ ಹಾಗೆ. ಅಂದ್ರೆ ತಾತ್ಪರ್ಯ ಏನು ಅಂದ್ರೆ, ಐರಾವತ ಹೊಡೆದ್ರು ಅವ್ರು ಏನಾಗ್ಲಿಲ್ಲ, ಅಂಥವನು ಬರಿಸೋ ನೋವಾಯ್ತೇ ಹೊರತು ಪ್ರಾಣ ಹೋಗಲಿಲ್ಲ ಅಂತ ಅಲ್ಲಿ ತಾತ್ಪರ್ಯ. ವಕ್ಷಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರ ವಾಹ ದಂತೈಹಿ ವಿಲಂಬಿತ ಕಕುಬ್ಜಯ ರೂಢಹಾಸಃ. ಎಷ್ಟು ಒಳ್ಳೆ ಪದ ಅದು. ವಕ್ಷಸ್ಥಳವನ್ನ ಸ್ಪರ್ಶ ಮುಟ್ಟಿದ್ದರಿಂದಾಗಿ ರುಗ್ಣ ನೊಂದಂತಹ ಮಹೇಂದ್ರವಾಹ ದಂತೈಹಿ, ಮಹೇಂದ್ರವಾಹದ ದಂತಗಳಿಂದ ವಿಲಂಬಿತ ಕಕುಬ್ಜಯ, ಕಕುಪ್ ಅಂದ್ರೆ ದಿಕ್ಕುಗಳು, ದಿಕ್ಕು ಸ್ವಲ್ಪ ವಿಳಂಬವಾದಂತಹ ದಿಗ್ವಿಜಯವನ್ನ, ದಿಗ್ವಿಜಯದಿಂದಾಗಿ ರೂಢಹಾಸ ಅಟ್ಟಹಾಸ ಬೀರುತ್ತಿದ್ದಂತಹ, ಅದರಿಂದ ಭೂಲೋಕದವರಲ್ಲ ದೇವಲೋಕದಲ್ಲಿ ಇಂದ್ರದೇವರ ಆನೆ ಬಂದು ಎದೆಗೆ ಅಪ್ಪಳಿಸಿದ್ರು ಕೂಡ ಅವನಿಗಾಗಿದ್ದ ಪೆಟ್ಟು ಬಹಳ ಕಡಿಮೆ ಹೊರತು ಹೆಚ್ಚಾಗಲೇ ಇಲ್ಲ ಅಂತ. ಅದರಿಂದಾಗಿ ಮುಂದೆ ಅವನೇನ್ ಮಾಡ್ದ? ದಿಗ್ವಿಜಯ ಮಾಡೇ ಬಿಟ್ಟ, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅಂತ ರಾವಣನ ಅಟ್ಟಹಾಸವನ್ನು ಪರಮಾತ್ಮ ಏನ್ ಮಾಡ್ದ? ಅವನ ಸೈನ್ಯದ ಸಮೇತ ನಾಶ ಮಾಡಿಬಿಟ್ಟ. ಸದ್ಯ ಅಂದ್ರೆ ಇಂದ್ರದೇವರ ಕೈಲಿ ಆಗದಿದ್ದೇ ರಾಮದೇವರು ಮಾಡಿದ್ರು ಅಂತ ತಾತ್ಪರ್ಯ. ಇಂದ್ರದೇವರು ತಮ್ಮ ಏನ್ ಮಾಡಿದ್ರು ಅದರಿಂದ ಆಗದೆ ಹೋಗಿದ್ದೆ ಕೆಲಸ. ರಾಮದೇವರು ಏನ್ ಮಾಡಿದ್ರು? ಅವನ ಒಬ್ಬನ್ನು ಮಾಡ್ಲಿಕ್ಕೆ ಏನೂ ಆಗಿದ್ದಿಲ್ಲ ಇಂದ್ರದೇವರಿಗೆ, ಅವನನ್ನು ಸೈನ್ಯ ಸಮೇತ ರಾಮದೇವರು ನಾಶ ಮಾಡಿಬಿಡ್ತಾರೆ. ಸದ್ಯೋ ಅಶುಭಿಸ್ಸಹ ವಿನೇಶ್ಯತಿ, ಸದ್ಯ ಕೂಡಲೇ ಅಶುಭಿಸ್ಸಹ ಅವನ ಪ್ರಾಣಗಳ ಸಮೇತ ಪರಮಾತ್ಮ ತೆಗೆದುಹಾಕ್ತಾನೆ. ರಾವಣನಿಗೆ ಏನ್ ಮಾಡಿದ್ದ ಅವನು ಅಂದ್ರೆ, ದಾರ ಹರ್ತುಹು, ದಾರ ಅಂದ್ರೆ ಹೆಂಡತಿ, ಹರ್ತು ಅಂದ್ರೆ ಅಪಹರಣ ಮಾಡಿದ, ಸೀತಾಕೃತಿ ಅಪಹರಣ ಮಾಡಿದಂತ ಅವನ ಎಲ್ಲಿದೆ ಅದೇ ದಾರ, ರಾಮಸ್ಯ ದಾರ ಹರ್ತು, ರಾಮನ ಪತ್ನಿಯನ್ನ ಏನ್ ಮಾಡಿದ ದಾರ? ರಾಮ ಹೆಂಗ್ ದಾರ ಹರ್ತು ಆಗ್ತಾನೆ? ಅಲ್ಲೇನು ರಾಮ, ರಾಮಸ್ಯ ದಾರ ಹರ್ತು ಅಲ್ಲ, ಪುನಃ ಸದ್ಯ ಲಕ್ಷಣೆಯ ರಾಮಸರೈ ವಿನೇಷ್ಯತಿ ವಿನಾಶಂ ಪ್ರಾಪ್ನೋತಿ ಇತ್ಯನ್ಮಯ ಪೂರ್ವಮೇವ ಸಸೈನ್ಯಶ್ಯ ಇತ್ಯಶ್ಯ. ಮೇಲೆ ಇದೆ ಇನ್ನು ಕೂಡ, ರೂಢ ಪ್ರಪನ್ನ ಅಟ್ಟಹಾಸೋ ಯಶ್ಯ ಸಸೈನ್ಯ ಸೈನ್ಯ ದಾರ ಹರ್ತು ದಾರಾನ್ ಸೀತಾ ಮಾಹರ್ತು ಕಾಮಸ್ಯ ತಸ್ಯ ರಾಮಸ್ಯ. ಅದು ಎರಡು ರೀತಿ ಅನ್ವಯ, ಅದಕ್ಕೆ ಒಂದು ರೀತಿ ಅನ್ವಯವೇನು? ದಾರ ಹರ್ತು ರಾವಣಸ್ಯ ಅದು ಒಂದನ್ವಯ ಅಲ್ಲ, ಹೇಳ್ತೀನಿ ಕೇಳು. ದಾರ ಹರ್ತು ರಾವಣಸ್ಯ ಒಂದರ್ಥ, ಒಂದನ್ವಯ. ಇನ್ನೊಂದು ಅರ್ಥ ಏನು ಅಂತ ಕೇಳಿದ್ರೆ, ದಾರ ಹರ್ತು ತನ್ನ ಹೆಡತೇನೆ ವಾಪಸ್ ತರಲು ಕೊರಟ ರಾಮನಿಗೆ. ಅರ್ಥ ಆಯ್ತಾ? ಈಗ ಇಬ್ಬರಿಗೂ ಅನ್ವಯ. ಈ ಉದ್ಬಂತಲ್ಲ ಬಡಿತ ಸೂಕ್ತಲ್ಲಿ ಏನ್ ಬರ್ತದೆ ಈಗ? ಋತಸ್ಯ ಧೇನ ಅನಯಂತ ಸಶ್ರುತ, ಋತಸ್ಯ ಧೇನ ಅನಯಂತ ಸಶ್ರುತ. ಒಂದರ್ಥ ಏನದಕ್ಕೆ? ಋತಸ್ಯ ಧೇನಾಹ, ಋತಸ್ಯ ರಾಮಸ್ಯ ಧೇನಾಹ ವಾಚ ಅನಯಂತ, ಸೀತಾಂ ಪ್ರತಿ ಅನಯಂತ, ರಾಮದೇವರ ಮಾತುಗಳನ್ನ ಸೀತಾದೇವಿ ಮುಟ್ಟಿಸಿದ. ಅಥವಾ ಇನ್ನೊಂದರ್ಥ ಏನು? ಋತಸ್ಯ ರಾಮನ್, ರಾಮಂ ಪ್ರತಿ ಕರ್ಮಣಿ ಷಷ್ಠಿ, ರಾಮಂ ಪ್ರತಿ ಸೀತಾವಚನಂ ಅನಯಂತ, ಸೀತಾದೇವಿ ಮಾತನ್ನು ತಲುಪಿಸಿದರು. ಎರಡನ್ವಯ. ಹನುಮಂತ ದೇವರು ಮಾಡಿದ ಮೊದಲನೇ ಕೆಲಸ ಏನು? ರಾಮನ ಸಂದೇಶ ಸೀತೆ ಮುಟ್ಟಿಸಿತ್ತು. ಇನ್ನೊಂದು ಕೆಲಸ ಏನು? ಸೀತಾ ಸಂದೇಶ ರಾಮನೇ ಮುಟ್ಟಿಸಿತ್ತು. ಅದಕ್ಕೋಸ್ಕರ ಅಲ್ಲಿ ಎರಡು ರೀತಿ ಅನ್ವಯ. ಋತಸ್ಯ ಅನ್ನೋದಕ್ಕೆ ಕರ್ತರಿ ಕರ್ಮಣಿ, ಎರಡು ಅರ್ಥ. ಹೇಗನ್ನು ದಾರ ಅರ್ಥ ಹೋಗೋದು ಷಷ್ಠಿ, ಷಷ್ಠಿಗೆ ಎರಡು ಅರ್ಥ. ದಾರತಹು ರಾವಣಸ್ಯ, ಅವನೇನ್ ಮಾಡ ಸದ್ಯೋ ಸುಭಿಗೆ ವಿನೇಶ್ಯತಿ. ಇನ್ನೊಂದು ಅರ್ಥ, ಸೀತೆಯನ್ನು ವಾಪಸ್ ತರಲು ಕೊರಟ ರಾಮ ಏನ್ ಮಾಡ್ತಾನೆ? ಅವನ ಪ್ರಾಣವನ್ನು ತೆಗೆದುಹಾಕಿಬಿಡ್ತಾನೆ. ಹೇಗೆ? ವಿಸ್ಫೂರ್ಜಿತೈಹಿ ಧನುಷ ಉಚ್ಚರಿತೈ ಸಸನ್ಯ. ಅದೇನು ಕೊಂದುಗಿಂದು ಹೊಡೆದಿಡದಲ್ಲ, ವಿಸ್ಫೂರ್ಜಿ ಧನುಷ, ಧನುಸ್ಸಿನ ಠೇಂಕಾರದಿಂದನೆ. ಧನುಸ್ಸನ್ನು ನಡೆದ ಸಾಕು ರಾವಣ ಏನಾಗಬೇಕು? ಸತ್ತು ಬಿಡಬೇಕು. ಸಘೋಷೋ ಧಾರ್ತರಾಷ್ಟ್ರಾಣ ಹೃದಯಾನಿ ವ್ಯದಾರ ಎತ್ತಿದ್ದ. ಶಂಖಘೋಷ ಬಂದಾಗ ದುರ್ಯೋಧನಾದಿಗಳು ಎದೆ ಏನಾಯ್ತಂತೆ? ಒಡೆದೋಯ್ತು ಅಂತ ಹೇಳ್ತಾರೆ. ಹಾಗೆ ರಾವಣ ಏನಾದ? ಆಗಲೇ ಸತ್ತಾಗಲೆಕ್ಕ, ಮುಂದೆ ನಿಮಿತ್ತ ಮಾತ್ರ ಸವ್ಯಸಾಚನಿದ್ದಾಗೆ, ಮತ್ತೆ ಸತ್ತೋಗಿದ್ದ ರಾವಣ, ಆಮೇಲೆ ಮತ್ತೆ ಸತ್ತ ಅಂತ ಕರ್ತಾ ಇದ್ದ. ಆ ರೀತಿ ಭೂಮೇಹೇ ಸುರೇತರ ವರೂಥ ವಿಮರ್ದಿತಾಯಾಹ ಕ್ಲೇಶವ್ಯಯಾಯ ಕಲಯಾಸಿತ ಕೃಷ್ಣಕೇಶಃ ಜಾತಃ ಕರಿಷ್ಯತಿ ಜನಾನುಪಲಕ್ಷ್ಯ ಮಾರ್ಗಃ ಕರ್ಮಾಣಿ ಚಾತ್ಮಹಿಮೋಪ ನಿಬಂಧನಾನಿ. ಕೃಷ್ಣಾವತಾರ ಹೇಳ್ತಾರೆ. ಭೂಮೇ ಸುರೇತರ ವರೂಥ ವಿಮರ್ದಿತಾಯಾಹ ಕ್ಲೇಶವ್ಯಯಾಯ ಕಲಯಾ ಸಿತ ಕೃಷ್ಣಕೇಶಃ ಜಾತಃ ಕರಿಷ್ಯತಿ ಜನಾನ್ ಜನ ಅನುಪಲಕ್ಷ್ಯ ಮಾರ್ಗ. ಒಂದೇ ಪದ, ಜನ ಅನುಪಲಕ್ಷ್ಯ ಮಾರ್ಗ ಕರ್ಮಾಣಿ ಚ ಆತ್ಮಮಹಿಮೋಪ ನಿಬಂಧನಾನಿ. ಭೂಮೇ ಕ್ಲೇಶವ್ಯಯಾಯ, ಭೂಮಿಯ ಕ್ಲೇಶ ಪರಿಹಾರಕ್ಕೋಸ್ಕರ, ಭೂಮಿಯ ಕ್ಲೇಶ ಪರಿಹಾರಕ್ಕೋಸ್ಕರ ಭೂಮಿಗೆ ಏನಾಗಿತ್ತು? ಸುರೇತರ ವರೂಥ ವಿಮರ್ದಿತಾಯ. ಸುರೇತರರು ಅಂದ್ರೆ ಯಾರು? ರಾಕ್ಷಸುರರಲ್ಲದವರು ಅಂತ ಅರ್ಥ. ಅಸುರರಿಂದ ವರೂಥ ಸೈನ್ಯ, ಅಸುರರ ಸೈನ್ಯದಿಂದ ವಿಮರ್ದಿತಾಯ, ತುಂಬವಾಗಿ ತುಳಿದು ಹಾಳ ಮಾಡಲ್ಪಟ್ಟಿದ್ದಂತಹ ಭೂಮಿಯ ಕ್ಲೇಶವಾದ ಪರಿಹಾರಕ್ಕೋಸ್ಕರ ಕಲಯ ಒಂದು ಅಂಶದಿಂದ ಸಿತಕೃಷ್ಣ ಕೇಶ. ಸಿತಕೃಷ್ಣ ಕೇಶ, ಸಿತ ಅಂದ್ರೆ ಬಿಳಿ, ಕೃಷ್ಣ ಅಂದ್ರೆ ಕರಿ, ಎರಡು ಅವತಾರ ಒಟ್ಟಿಗೆ ಬಂತಲ್ಲಿ, ಬಲರಾಮನು ಸೇರಿಕೊಂಡ ಸಿತಕೇಶ ಶುಕ್ಲಕೇಶ, ಕೃಷ್ಣಕೇಶ ಕೃಷ್ಣ. ಜಾತಃ ಕರಿಷ್ಯತಿ, ಜಾತಃ ಕರಿಷ್ಯತಿ ಅವತಾರ ಮಾಡಿ ಜನ ಅನುಪಲಕ್ಷ ಮಾರ್ಗ. ಜನಗೆ ಏನು ಗೊತ್ತೇ ಆಗೋದಿಲ್ಲ ದೇವರ ರೀತಿ, ಏನಾಗ ಯಾರಿಗೆ ಅರ್ಥ ಆಗುತ್ತೆ, ಏನು ಅರ್ಥ ಆಗುತ್ತೆ? ಜನ ಅನುಪಲಕ್ಷ ಮಾರ್ಗ, ಜನಗಳಿಂದ ತಿಳಿಯಲಾಗದ ಮಾರ್ಗ ಹೊಂದಿದವನಾಗಿ ಕರ್ಮಾಣಿ ಕರ್ಮಗಳನ್ನು ಕರಿಷ್ಯತಿ ಮಾಡ್ತಾನೆ. ಎಂಥ ಕರ್ಮಗಳನ್ನ? ಆತ್ಮಮಹಿಮೋಪ ನಿಬಂಧನಾನಿ. ಚಾ ಬಿಡಿಸ್ಬಿಡ್ಬೇಕು. ಚಾ ಆತ್ಮಮಹಿಮೋಪ ನಿಬಂಧನಾನಿ, ಆತ್ಮಮಹಿಮೆಗಳನ್ನ, ಆತ್ಮಮಹಿಮೆಗಳ ಉಪನಿಬಂಧ. ತನ್ನ ಮಹಿಮೆಯಿಂದ ನಡೆದ ಕೆಲಸಗಳೇ ಹೊರತು ಬೇರೆಯಿಂದ ನಡೆದ ಕೆಲಸಗಳಲ್ಲ. ಬ್ರಹ್ಮಾದಿಗಳು ಏನ್ ಮಾಡ್ತಾರೆ? ಇಷ್ಟು ಅನುಗ್ರಹದ ಕೆಲಸಗಳನ್ನು ಮಾಡ್ತಾರೆ. ದೇವರು ಎಂಥ ಯಾವ ರೀತಿ ಮಾಡ್ತಾನೆ? ಆತ್ಮಮಹಿಮ ತನ್ನದೇ ಶಕ್ತಿ, ಅದು ಇನ್ನೊಬ್ಬರಿಂದ ಬಂದ ಶಕ್ತಿ ಅಲ್ಲ. ಆತ್ಮಮಹಿಮೋಪ ನಿಬಂಧನಾನಿ, ಸ್ವರೂಪ ಸಾಮರ್ಥ್ಯದಿಂದ ನಡೆಸಲ್ಪಟ್ಟ ಕಾರ್ಯಗಳನ್ನ ಕೃಷ್ಣ ಮಾಡ್ತಾನೆ. ಅಲ್ಲಿ ಆಚೆ ಕ್ಲಾರಿಫಿಕೇಶನ್ ಕೊಟ್ರು, ಕೃಷ್ಣ ಸಿತಕೃಷ್ಣ ಕೇಶ ಎರಡು ಹೇಗಾಗ್ತಾರೆ ಅಂತ ಕೇಳಿದ್ರೆ, ಎರಡು ಅಲ್ಲ, ಅದರಲ್ಲಿ ಆವೇಶ, ಇದರಲ್ಲಿ ಸಾಕ್ಷಾತ್ ರೂಪ ಅಂತ ವಿವೇಕ. ತೋಕೇನ ಜೀವಹರಣಂ ಯದುಲೂಪಿಕಾಯಾಃ ತ್ರೈಮಾಸಿಕಶ್ಚ ಜಪದ ಶಕಟೋಪವೃತ್ತಃ ಯದ್ರಂಗತಾಂತರಗತೇನ ದಿವಿಸ್ಪ್ಲಶೋರ್ವಾ ಉನ್ಮೂಲನ ತು ಇತರಥಾ ಅರ್ಜುನಯೋರ್ನ ಭಾವ್ಯಂ. ತೋಕೇನ ಜೀವಹರಣಂ ಯತ್ ಉಲೂಪಿಕಾಯಾಃ ತ್ರೈಮಾಸಿಕಶ್ಚ ಚ ಪದ ಶಕಟೋಪವೃತ್ತಃ ಯದ್ರಂಗತಾಂತರಗತೇನ ದಿವಿಸ್ಪೃಶೋ ವಾ ಉನ್ಮೂಲನಂತು ಇತರಥ ಅರ್ಜುನಯೋರ್ನ ಭಾವ್ಯಂ. ಅದೇನು ಬಹಳ ದೊಡ್ಡ ಕೆಲಸ ಮಾಡಿದ ಅಂತ ಕೇಳಿದರೆ, ತೋಕೇನ ಜೀವಹರಣಂ, ತೋಕ ಅಂದ್ರೇನು? ಬಾಲಕ. ಬಾಲಕನಾಗಿದ್ದೆ ಜೀವ ತೆಗೆದುಹಾಕಿದ. ಯಾರ ಜೀವನ? ಯದುಲೂಪಿಕಾಯಾಃ, ಉಲೂಪಿಕ ಅಂದ್ರೆ ಪೂತನಿ, ಉಲೂಪಿಕ ಪೂತನಿಯ ಪ್ರಾಣವನ್ನ ಕೃಷ್ಣ ಏನ್ ಮಾಡ್ದ? ಕೇವಲ ತೋಕೇನ, ಚಿಕ್ಕ ಮಗುವಿನ ರೂಪದಲ್ಲಿ ಕೊಂದು ಹಾಕಿ ತೆಗೆದುಹಾಕಿಬಿಟ್ಟ. ಆಮೇಲೆ ತ್ರೈಮಾಸಿಕಶ್ಚ ಯದಾ ಪದಾ ಶಕಟೋಪವೃತ್ತಃ, ಮೂರು ತಿಂಗಳಾಗಿತ್ತು ಕೃಷ್ಣನಿಗೆ, ಅವಾಗ ಏನ್ ಮಾಡ್ದ? ಶಕಟನನ್ನು ಕೊಂದು ಹಾಕಿಬಿಟ್ಟ. ಒಂದು ಚಿಕ್ಕ ಮಗು ಪೂತಗೆನ ಕೊಂದ, ಮೂರು ತಿಂಗಳು ಕೂಸು ಶಕಟನನ್ನು ಕೊಂದ. ಆಮೇಲೆ ಯದ್ರಂಗದ ಅಂತರಗತೇನ ದಿವಿಸ್ಪೃಶೋರ್ವ, ದಿವಿಸ್ಪೃಶಃ ಗಗನದೆತ್ತರದ ಬೆಟ್ಟ ಯಾವ ವೃಕ್ಷಗಳು ಯಾವವು? ಯಮರಾಜ ವೃಕ್ಷಗಳು, ಎರಡು ಜೊತೆಯಾಗಿ ಬೆಳೆದ ವೃಕ್ಷಗಳು, ಭಾರಿ ಎತ್ತರ ಇತ್ತು. ಯದ್ರಂಗತಾಂತರಗತೇನ ದಿವಿಸ್ಪೃಶೋರ್ವ ಉನ್ಮೂಲನಂತು, ಯದ್ರಂಗತ ಅಂತರ ಅವುಗಳ ಮಧ್ಯೆ, ಅಂತರಗತೇನ ಅವುಗಳ ಮಧ್ಯೆ ಹೋದಾಗ ಗಗನದೆತ್ತರಿದ್ದಂಥ ಅರ್ಜುನ ವೃಕ್ಷಗಳಿಗೆ ಉನ್ಮೂಲನಂತು ಬುಡಮಟ್ಟ ಬಿಡಿಸಿಬಿಟ್ಟ. ಇತ ನಭಾವ್ಯಂ, ಇವೆಲ್ಲ ಯಾರಿಗಾಗುತ್ತಾ? ಇದೆಲ್ಲ ಕೂಡ ಬೇರೆ ಯಾರಿಗೂ ಆಗ್ತಕ್ಕಂಥ ಕೆಲಸಗಳಲ್ಲ. ಆತ್ಮಮಹಿಮೋಪ ನಿಬಂಧನಾನಿ, ತನ್ನ ಸ್ವರೂಪ ಸಾಮರ್ಥ್ಯದಿಂದನೇ ಮಾಡಿದಂಥ ಕೆಲಸಗಳು ಅಂತ ಅರ್ಥ. ಉಪವೃತ್ತ ತೋಕೇನ ಜೀವಹರಣಂ ಯದುರೂಪಿ ಕಾಯಾಃ ತ್ರೈಮಾಸಿಕಶ್ಚ ಚ ಪದ ಶಕಟೋಪವೃತ್ತ ಯದ್ರಂಗತಾಂತರಗತೇನ ದಿವಿಸ್ಪೃಶೋರ್ವಾ ಉನ್ಮೂಲನಂತು ಇತರಥ ಅರ್ಜುನಯೋ ನಭಾವ್ಯಂ. ಯದ್ವೈ ವ್ರಜೇ ವ್ರಜಪಶೂನ್ ವಿಷತೋಯಪೀತಾನ್ ಗೋಪಾಂಸ್ತು ಜೀವಯತ್ ಅನುಗ್ರಹ ದೃಷ್ಟಿವೃಷ್ಟ್ಯಾ ತಚ್ಛುದ್ಧಯೇ ಅತಿವಿಷವೀರ್ಯ ವಿಲೋಲಜಿಹ್ವಂ ಉಚ್ಚಾಟಯಿಷ್ಯ ದುರಗಂ ವಿಹರಧ್ರದಿನ್ಯಾಂ. ಕಾಲಿಯ ಮಥನವನ್ನು ಹೇಳ್ತಾರೆ. ಯದ್ವೈ ವ್ರಜೇ ವ್ರಜಪಶೂನ್ ವಿಷತೋಯ ಪೀತಾನ್ ಗೋಪಾಂತು ಜೀವಯತ್ ಅನುಗ್ರಹ ದೃಷ್ಟಿವೃಷ್ಟ್ಯಾ ತಚ್ಛುದ್ಧಯೇ ಅತಿವಿಷವೀರ್ಯ ವಿಲೋಲಜಿಹ್ವಂ ಉಚ್ಚಾಟಯಿಷ್ಯತಿ ಉರಗಂ ವಿಹರತ್ ಹೃದಿನ್ಯಾಂ. ಅದಿಷ್ಟು ಕೂಡ ಹೃದ ಅಂದ್ರೆ ಮಡು, ಮಡುವಿನಲ್ಲಿ ಹೃದಿನ್ಯಾಂ ವಿಹರತ್, ಮಡುವಿನಲ್ಲಿ ವಿಹಾರ ಮಾಡಿಕೊಂಡಿದ್ದಂತಹ ಉರಗಂ ಆ ಕಾಳಿಯನನ್ನ ಉಚ್ಚಾಟಯಿಷ್ಯತಿ, ಉಚ್ಚಾಟಯಿಷ್ಯತ್ ತಾನು ಪರಮಾತ್ಮ ಏನ್ ಮಾಡ್ದ ಅಂದ್ರೆ ಹೊರಗೆ ಹಾಕಿಬಿಟ್ಟ. ಎಂಥದ್ದದು ಅಂತ ಕೇಳಿದ್ರೆ, ಯದ್ವೈ ವ್ರಜೇ ವ್ರಜಪಶೂನ್ ವಿಷತೋಯ ಪೀತಾನ್. ವ್ರಜೆ ಗೋಕುಲದಲ್ಲಿ ವ್ರಜಪಶೂನ್, ಗೋಕುಲದ ಇವರೆಲ್ಲ ಏನೇನು ಪಶುಗಳು ಅಲ್ಲ, ವ್ರಜಪಶೂನ್ ರಜರು ಮತ್ತು ಪಶುಗಳು ಅಥವಾ ರಜದಲ್ಲಿದ್ದ ಪಶುಗಳು ಗೋಕುಲದ ಗೋವುಗಳನ್ನ ಅವೇನಾಗಿದ್ವು ವಿಷತೋಯ ಪೀತಾನ್ ವಿಷದ ನೀರನ್ನು ಕುಡಿದು ಮತ್ತು ಗೋಪಾಂಸ್ತು ಗೋಪರು ವಿಷದ ಕುಡಿದನ್ನು ಕುಡಿದು ಏನಾಗಿದ್ರು ಎಲ್ಲ ಸತ್ತೋಗಿಬಿಟ್ಟಿದ್ದೆ ಎಷ್ಟೋ ಜನಗಳು ಗೋವುಗಳು ಸತ್ತೋಗಿದ್ವು ಗೋಪಾದರೂ ಸತ್ತೋಗಿದ್ರು ಕೃಷ್ಣ ಏನ್ ಮಾಡ್ದ ಜೀವಯತ್ ಅನುಗ್ರಹ ದುಷ್ಟಿವೃಷ್ಟಿಯ ಅನುಗ್ರಹ ದೃಷ್ಟಿಯಿಂದ ನೋಡಿ ಬದಿಸ್ಬಿಟ್ಟೆ ಅಲ್ಲರು ಕೃಷ್ಣ ಒಂದ್ಸರ್ತಿ ನೋಡಿದ ಏನಾಯ್ತು ಅಲ್ಲಿಗೆ ಕೃಷ್ಣ ಒಂದ್ಸರ್ತಿ ನೋಡಿದ ತಕ್ಷಣ ಏನಾಯ್ತು ಎಲ್ಲ ಬದುಕಿಬಿಟ್ಟು ಅಜೀವಯ ಅದಕ್ಕೆ ಹೇಳಿದ್ದು ಏನಂತ ಹೇಳಿದ್ರೆ ಆಚಾರ ವರ್ಣನೆ ಮಾಡಬೇಕಾದ್ರೆ ಪರಮಾತ್ಮನ ದೃಷ್ಟಿ ಎಂಥದ್ದು ನೋಡಿದ್ರೆ ಸಾಕು ಎಲ್ಲ ವಿಧವಾದಂತಹ ಕೃಪಾದೃಷ್ಟಿಯಿಂದ ಆಯುತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧಿ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕ ದೇವರು ಸರ್ ನೋಡಿದ್ರೆ ಸಾಕು ಅವರೆಲ್ಲ ಬದುಕಿಬಿಟ್ರು ಯದ್ವೈ ವ್ರಜೇ ವ್ರಜಪಶೂನ್ ವಿಷತೋಯ ಪೀತಾನ್ ಗೋಪಾಂಸ್ತು ದೀವಯತ್ ಅನುಗ್ರಹ ದೃಷ್ಟಿವೃಷ್ಟಿಯ ದೃಷ್ಟಿವೃಷ್ಟಿ ಅನುಗ್ರಹ ದೃಷ್ಟಿಯನ್ನು ಧುರಿಸಿಬಿಟ್ಟ ಕೃಷ್ಣ ಅಂತ ಹೇಳಿದ ಅನುಗ್ರಹದ ದೃಷ್ಟಿಯನ್ನ ಅವರ ಮೇಲೆ ಸುರಿಸಿದ ಜೀವಯತ್ ಅವದ್ ಗಜೀವಯತ್ ಅಂತ ಅರ್ಥ ತಚ್ಛುದ್ಧಯೇ ಆಮೇಲೆ ಹೃದ ಶುದ್ಧಿ ಮಾಡಬೇಕೀಗ ಮತ್ತೆಂದು ಪ್ರಸಂಗ ನಿಲ್ಲಬಾರದು ಅತಿ ವಿಷವೀರ್ಯ ವಿಲೋಲ ಜಿಹ್ವಂ ಹೇಗಿದ್ದ ಕಾಳಿಯ ಅಂತ ಕೇಳಿದರೆ ಅತಿ ವಿಷವೀರ್ಯ ಅತ್ಯಂತ ಹೆಚ್ಚಿನ ವಿಷದ ಸಾಮರ್ಥ್ಯದಿಂದಾಗಿ ವಿಲೋಲ ಜಿಹ್ವಂ ನಾಲಿಗೆಯನ್ನು ಆಡಿಸ್ತಾ ಇದ್ದ ಆ ವಿಷದ ನಾಲಿಗೆ ಬಂತಂದ್ರೆ ಉಸಿರು ಬಿದ್ದರು ಸಾಕು ಜನ ಸಾಯ್ಬೇಕು ಅಂತ ಅವನನ್ನ ಹೃದಿನ್ಯಾಂ ಹೃದ ಹೃದಿನಿ ಅನೇಕ ಮೊಡಗಳನ್ನು ಹೊಂದಿದ ಹೃದಿನಿ ಅಂತ ಹೇಳಿದ್ರು ಹೃದ ಹೃದಿನಿ ಅದು ಮೊಡಗಳ ದೊಡ್ಡ ಸಮುದಾಯ ಅದರಲ್ಲಿದ್ದಂಥ ಅವನನ್ನ ಉಚ್ಚಾಟ ಇಷ್ಟದೊರಗಂ ವಿಹರತೆ ವಿಹಾರ ಮಾಡ್ತಿದ್ದ ಅವನನ್ನ ಪರಮ ಕೃಷ್ಣ ಏನು ಮಾಡ್ದ ಉಚ್ಚಾಟನೆ ಮಾಡ್ದ ಅನನ್ಯ ಸಾಧ್ಯ ಅನನ್ಯ ಕೃತಮಿತ ಇದೆಲ್ಲ ಕೂಡ ಎಂಥದ್ದಿದೋ ಆತ್ಮಹಿಮೋಪ ನಿಬಂಧನಾನಿ ಪಲ್ಲವೇ ಇದ್ದ ಅದಿಷ್ಟು ಕೂಡ ಬೇರೆ ಯಾರೂ ಮಾಡೋಕ್ಕಾಗದ ಅಸಾಧ್ಯವಾದ ಕೆಲಸಗಳಾಗಿತ್ತು ತತ್ಕರ್ಮ ದಿವ್ಯಮಿವ ಜನ್ನಿಸಿ ನಿಶ್ಯಯಾನಂ ದಾವಾಗ್ನಿನಾಶು ವಿಪಿನೇ ಪರಿದಹ್ಯಮಾನೇ ಉನ್ನೇಷ್ಯತಿ ವ್ರಜಮಿತೋ ಅವಸಿತಾಂತಕಾಲಂ ನೇತ್ರೇ ಪಿಧಾಪ್ಯ ಸಬಲೋ ಅನಧಿಗಮ್ಯ ವೀರ್ಯಃ ತತ್ಕರ್ಮ ದಿವ್ಯಂ ಇವ ಎನ್ನಿಸಿ ನಿಶ್ಯಯಾನಂ ದಾವಾಗ್ನಿನಾ ಆಶು ವಿಪಿನೇ ಪರಿದಹ್ಯಮಾನೇ ಉನ್ನೇಷ್ಯತಿ ವ್ರಜಂ ಇತೋ ಅವಸಿತಾಂತಕಾಲಂ ನೇತ್ರೇ ಪಿಧಾಯ ಸಬಲಃ ಅನಧಿಗಮ್ಯ ವೀರ್ಯಃ ಆಮೇಲೆ ದಾವಾಗ್ನಿನ ಕುಡಿದಿದ್ದೀಗ ಕಾಡಿಗಿಚ್ಚು ಬಂತಲ್ಲ ಒಂದ್ಸಲ ಕೃಷ್ಣ ಕುಡಿದು ಬಿಡ್ತಾನೆ ತತ್ಕರ್ಮ ದಿವ್ಯಮಿವ ಇದು ಬಹಳ ದಿವ್ಯವಾದ ಕರ್ಮವೇ ಎತ್ ಯಾವುದು ಅಂದರೆ ನಿಶಿ ರಾತ್ರಿಯಲ್ಲಿ ನಿಶ್ಚಯಾನಂ ಎಲ್ಲರೂ ಮಲಗಿದ್ರು ಪಾಪ ದಾವಾಗ್ನಿನ ಆಶುಪಿನೇ ಪರಿದಹ್ಯಮಾನೆ ದಾವಾಗ್ನಿ ಅಂದರೆ ಕಾಡಿಗಿಚ್ಚು ದಾವ ಅಂದರೆ ಕಾಡು ದಾವಾಗ್ನಿ ಅಂದರೆ ಕಾಡಿಗಿಚ್ಚು ಕಾಡಿಗಿಚ್ಚಿನಿಂದ ಎಲ್ಲರೂ ಕೂಡ ವಿಪಿನೆ ಆ ಕಾಡಿನಲ್ಲಿ ಪರಿದಹ್ಯಮಾನೆ ಎಲ್ಲರೂ ಕೂಡ ಸುಟ್ಟೋಗ್ತಾ ಇದ್ರು ಕೃಷ್ಣ ಏನು ಮಾಡಿದಾಗ ಉನ್ನೇಷ್ಯತಿ ಉದ್ಧಾರವನ್ನು ಮಾಡಿದ ವ್ರಜಂ ಇಡೀ ಗೋವೃಂದವನ್ನೇ ಗೋಪಾಲ ವೃಂದವನ್ನೇ ಉದ್ಧಾರ ಮಾಡಿದ ಅವಸಿತ ಅಂತಕಾಲಂ ಅವರ ಅಂತಕಾಲ ಎನ್ನಿಸಿ ಅವ್ರು ಎಂಥದ್ದು ಅಂದರೆ ಡೆತ್ ಶ್ಯೂರ್ ಆಗಿತ್ತಾಗಲೇ ಅವರಿಗೆ ನಿಶ್ಚಿತ ಅವಸಿತ ಅಂದರೆ ನಿಶ್ಚಿತ ಅಂತಕಾಲ ಇನ್ನೇನು ಬದುಕಲಾರಿವೆ ಅಂತ ತಿಳ್ಕೊಂಡ್ಬಿಟ್ಟು ಕಾಡಿಗಿತ್ತಿರ ಸಿಕ್ಕರೆ ಬದುಕೋದು ಭಾರಿ ಕಷ್ಟ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡೋದ್ರಿಂದ ಸುತ್ತಲೂ ಬಂದ್ಬಿಡೋದ್ರಿಂದ ಸಾಧ್ಯ ಇರಲಿಲ್ಲ ಅಂಥವ್ರು ಕೃಷ್ಣ ಏನು ಮಾಡಿದ ನೇತ್ರೇಪಿಧಾಯ ಸವಲೋ ಅನಧಿಗಮ್ಯ ವೀರ್ಯ ಕೃಷ್ಣ ಏನು ಮಾಡಿದ್ರಂತೆ ನೇತ್ರೆ ಕಣ್ಣು ಮುಚ್ಕೊಂಡು ಕುಡ್ದಾಕ್ಬಿಟ್ಟಂತೆ ಏನು ದೊಡ್ಡದಲ್ಲ ಭಾರಿ ದೊಡ್ಡ ವಿಚಾರ ಅಲ್ಲ ಕಣ್ಣು ಮುಚ್ಕೊಂಡು ಮಾಡ್ತಾನೆ ಕೆಲಸ ಅಂತ ಹೇಳೋದಿಲ್ಲ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡ್ತಾನೆ ಏನರ್ಥ ಎಕ್ಸ್ಪರ್ಟ್ ಅಂತ ಅರ್ಥ ಆರಂಭದಲ್ಲಿ ಮಾಡಿದ್ರೆ ಆಕ್ಸಿಡೆಂಟ್ ಮಾಡ್ತಾರೆ ಅಂತ ಅರ್ಥ ನೇತ್ರೇಪಿಧಾಯ ಸಬಲೋ ಅನಧಿಗಮ್ಯ ವೀರ್ಯ ತೀಲಾಜಾಲವಾಗಿ ಕಣ್ಣು ಮುಚ್ಚಿಕೊಂಡು ನಿಶ್ಚಂಕೆಯಿಂದ ಕೃಷ್ಣ ಏನು ಮಾಡಿದನಲ್ಲ ಅತ್ಯಂತ ಅದ್ಭುತವಾದ ಕಾರ್ಯ ಅದು ಕೂಡ ಆತ್ಮಹಿಮೋಪ ನಿಬಂಧನಾನಿ ಗುಂಪಿ ಸೇರಿತ್ತು ತತ್ಕರ್ಮ ದಿವ್ಯಮಿವಯನ್ನಿಶಿ ನಿಶ್ಯಯಾನಂ ದಾವಾಗ್ನಿನಾಶು ವಿಪಿನೇ ಪರಿದಹ್ಯಮಾನೇ ಉನ್ನೇಷ್ಯತಿ ವ್ರಜಂ ಇತೋ ಅವಸಿತಾಂತಕಾಲಂ ನೇತ್ರೇ ಪಿಧಾಯ ಸಬಲೋ ಅನಧಿಗಮ್ಯ ವೀರ್ಯ ಅದಕ್ಕೆ ಇನ್ನೊಂದು ಅರ್ಥನೂ ಮಾಡಕ್ ಬರುತ್ತೆ ನೇತ್ರೇ ಪಿಧಾಯ ನೀ ಕಣ್ಣು ಮುಚ್ಚಿಕೊಳ್ಳಿ ಸಾಕು ಎಲ್ಲ ಮುಗಿಬಿಡ್ತೀನಿ ಅಂತ ಪರಮಾತ್ಮ ಏನ್ ಮಾಡ್ದ ಅಲ್ಲಿ ಕಣ್ಣು ಮುಚ್ಚಿಕೊಳ್ಳಿ ಅಮೃತ ಕೊಡ್ತೀನಿ ಅಂತ ಹೇಳಿದಲ್ಲ ಹಾಗೆ ಅವ್ರು ನೇತ್ರೇ ಪಿಧಾಯ ಪಿಹಿತೇ ಕಾರಯಿತ್ವ ಕಣ್ಣು ಮುಚ್ಚಿಕೊಳ್ಳಿ ಅಂತ ಹೇಳಿದೆ ಕಣ್ಣು ಮುಚ್ಚಿಕೊಳ್ಳಿ ಯಾವ ತೆಗೆದ ಬೆಂಕಿನೇ ಇಲ್ಲ ಕಣ್ಣು ತೆಗೆದಾಗ ಬೆಂಕಿ ಇತ್ತು ಕಣ್ಣು ಮುಚ್ಚಿಕೊಂಡೆ ಬೆಂಕಿ ಇಲ್ಲ ಮತ್ತೆ ತೆಗೆದಾಗ ಏನಿಲ್ಲೇ ಇಲ್ಲ ಆದರೆ ಅಂದ ಅಷ್ಟು ಬೇಗ ಪ್ರಕೃಷ್ಟ ಏನು ಮಾಡ್ದ ಪರಿಹಾರ ಮಾಡಿಬಿಟ್ಟು ಎಷ್ಟೋ ಸಣ್ಣ ಬೆಂಕಿ ಆರಿಸ್ಬೇಕಾದ್ರೆ ಭಾಳ ಕಷ್ಟ ಆಗಿಬಿಡುತ್ತೆ ಅರ್ಥ ಹೊತ್ತಿನಲ್ಲಿ ಅಂತ ದೊಡ್ಡ ಕಾಡಿಗಿಚ್ಚನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ಪರಮಾತ್ಮ ನಾಶ ಮಾಡಿಬಿಟ್ಟ ಗೃಹೀತ ಯದ್ಯದುಪಬುದ್ಯಪ ಉಪಬದ್ಧ ಮಮುಷ್ಯಮಾತ ಶುಲ್ಬಂ ಸುತಶ್ಚನತು ತತ್ತದಮುಷ್ಯಮಾತೀ ಯಜೃಂಭತೋಶ್ಯ ವದನೆ ಭುವನಾನಿ ಗೋಪೀ ಸಂವೀಕ್ಷ ಶಂಕಿತ ಮನಃ ಪ್ರತಿಬೋಧಿತ ಸ್ಯಾ ಗೃಹೀತ ಎದ್ಯತ್. ಈಗ ಕೃಷ್ಣನ ಕಟ್ಲಕ್ಕೆ ಹೋಗಿ ಯಶೋಧೆ ಹಗ್ಗ ಸಾಕಾಗಲಿಲ್ಲಲ್ಲ, ಆ ಕಥೆ ಹೇಳ್ತ. ಗೃಹೀತ ಎದ್ಯತ್ ಉಪಬದ್ಧುಂ ಅಮುಷ್ಯ ಮಾತಾ ಶುಲ್ಭಂ ಸುತಸ್ಯ ನತು ತತ್ತದಮುಷ್ಯ ಮಾತಿ ಯದೃಂ ಯಜೃಂಭತಃ ಅಸ್ಯ ವದನೆ ಭುವನಾನಿ ಗೋಪೀ ಸಂವೀಕ್ಷ ಶಂಕಿತ ಮನಃ ಪ್ರತಿಬೋಧಿತ ಸ್ಯಾ. ಗೃಹೀತ ಎತ್ಯತ್ ಎತ್ಯತ್ ಯಾವ್ಯಾವುದನ್ನು, ಶುಲ್ಭಂ ಹಗ್ಗವನ್ನು, ಮಾತಾ ತಾಯಿಯಾದ ಯಶೋಧೆಯು, ಅಮುಷ್ಯ ಬದ್ಧುಂ ಅವನ ಕಟ್ಲಕ್ಕೋಸ್ಕರ ಗೃಹೀತ ತೆಗೆದಿದ್ಲೋ, ಸುತಸ್ಯ ಆ ಕೃಷ್ಣನಿಗೆ, ನತು ತತ್ತದಮುಷ್ಯ ಮಾತಿ ಏನ್ ಮಾಡಿ ಸಾಕಾಗ್ತಾನೆ ಇರಲಿ. ಗೊತ್ತಾ, ಯಾವ್ಯಾವ ಹಗ್ಗವನ್ನ ಕೃಷ್ಣನ ಕಟ್ಲಕ್ಕಿಂತ ತಗೊಂಡ್ರು ಕೂಡ ಹಗ್ಗ ಏನಾಗ್ ಶುಲ್ಭ ಅಂದ್ರೆ ಹಗ್ಗ, ಆ ಹಗ್ಗ ತಗೊಂಡ್ರು ಕೂಡ ಅದೇನಾಗ್ತಿತ್ತು, ಮಾತಿ ನಾ ಮಾತಿ ಸಾಕಾಗ್ತಾನೆ ಇರಲಿಲ್ಲ. ಇದು ಒಂದು ಭಾಗ ಅಂದ್ರೆ ಕಟ್ಲಕ್ ಆಗದೇ ಇದ್ದವನು ದಾಮೋದರ ಅಂತ ಕೃಷ್ಣನಿಗೆ ಹೆಸರಾಗಿದ್ದಾಗಲೇನು ಲೋಕದೃಷ್ಟಿಯಲ್ಲಿ. ಎದ್ದೆದ್ ದಾಮ ಗೃಹಾತಿ ಶುಲ್ಭಂ ಅಂದ್ರೆ ದಾಮ, ಶುಲ್ಭೋದರ ಅಂದ್ರೆ ಒಂದೇ, ದಾಮೋದರ ಅಂದ್ರೆ ಒಂದೇ, ಶುಲ್ಭೋದರ ಶುಲ್ಭ ಸೂತ್ರಗಳು ಅಂತ ಕರೀತಾರೆ ಸೂತ್ರಗಳಲ್ಲಿ. ಯಜೃಂಭತೋಶ್ಯ ವದನೆ ಭುವನಾನೀಗು ಇನ್ನೊಂದು ಇನ್ಸಿಡೆಂಟ್ ಯಾವುದು ಅಂದ್ರೆ, ಯತ್ ಜೃಂಭತಃ ಜೃಂಭಣ ಅಂದ್ರೆ ಆಕಳಿಸೋದು, ಕೃಷ್ಣ ಆಕಳಿಸಿದಾಗ ಅಶ್ಯ ವದನೆ ಅವನ ಬಾಯಲ್ಲಿ ಗೋಪಿ ಯಶೋಧಾದೇವಿಯು ಭುವನಾನಿ ಸಂವೀಕ್ಷ ಎಲ್ಲ ಲೋಕನು ಕಂಡುಬಿಟ್ಲು. ಮಣ್ಣು ತಿಂದ ಬಾಯಿ ತೆಗೆಸಿದ ಒಂದು ಪ್ರಸಂಗ, ಅದು ಎಲ್ಲರಿಗೂ ಗೊತ್ತಿರೋದು. ಇನ್ನೊಂದ್ಸರಿ ಕೃಷ್ಣ ಸುಮ್ಮನೆ ಮಲಗಿದ್ದಾನೆ ಒಂದು ತಿಂಗಳು ಕೂಸು ಅಷ್ಟೇನೆ, ಆಕಳಿಸ್ದ ನೋಡಿಲ್ಲ ಪಾಪ, ಆಕಳಿಸ ಸಾಮಾನ್ಯ ನೋಡೋದು ಪಂತ ನೋಡಿ ಎಲ್ಲ ಬ್ರಹ್ಮಾಂಡ ಕಾಣಿಸ್ಬಿಡ್ತಾಗ್ಲೇನೆ. ಅದಕ್ಕೆ ಜೃಂಭತೋಶ್ಯ ಅದು ವಿಶ್ವರೂಪತೋಶ್ಯದ ಮತ್ತೊಂದು ಪ್ರಸಂಗ. ಯಜೃಂಭತೋಶ್ಯ ವದನೆ ಭುವನಾನಿ ಗೋಪೀ ಸಂವೀಕ್ಷ ಶಂಕಿತ ಮನಃ ಪ್ರತಿಬೋಧಿತ ಸ್ಯಾ. ಆ ಸಮಯಕ್ಕೆ ಗಾಬರಿ ಆಗಿಬಿಟ್ಲು ಗೋಪಿದೇವಿ, ಏನಿದು ಕಾಣ್ತಾರಲ್ಲ ಅಂತ ತಿಳ್ಕೊಂಡು ಆಶ್ಚರ್ಯಪಟ್ಟು, ಶಂಕಿತ ಮನಃ ಭೀತ ಮನಃ ಭೂತಿ ಎಚ್ಚ ತದಪಿ. ಇದು ಕೂಡ ಅದೆಂಥದ್ದದು, ಪರಮಾತ್ಮನ ಮಹಿಮೆ ಏನೇ ಹೊರತು ಬೇರೆಯಲ್ಲ. ಆತ್ಮಹಿಮೋಪ ನಿಬಂಧನಾನಿ, ಅಲ್ಲಿಗೆ ಪಲ್ಲವಿ ಇದ್ದಾಗದೆ ಅದಿಷ್ಟು ಸೇರಿಸ್ಕೋಬೇಕು. ಗೃಹೀತ ಯದ್ಯದ್ ಉಪಬುದ್ಧ ಉಪಬದ್ಧ ಅಮುಷ್ಯ ಮಾತಾ ಶುಲ್ಭಂ ಸುತಸ್ಯ ನತು ತತ್ತದಮುಷ್ಯ ಮಾತಿ ಯಜೃಂಭತೋಶ್ಯ ವದನೆ ಭುವನಾನಿ ಗೋಪೀ ಸಂವೀಕ್ಷ ಶಂಕಿತ ಮನಃ ಪ್ರತಿಬೋಧಿತ ಸ್ಯಾ. ಇನ್ನು ಮುಂದೆ ನನ್ನನ್ನು ಬಿಡುಗಡೆ ಮಾಡಿದ್ದು ಕೃಷ್ಣಾವತಾರ ಸಂಕ್ಷಿಪ್ತ ಚರಿತ್ರೆ ಇದಿಷ್ಟು ಕೂಡ. ಇದು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಕೃಷ್ಣನ ಮಹಿಮೆಯನ್ನು ಬಹಳ ಶಾರ್ಟ್ ಆಗಿ ಎಲ್ಲೆಲ್ಲಿ ಯಾವ ಇಂಪಾರ್ಟೆಂಟ್ ಹೈಲೈಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಮತ್ತೆ ನಿತ್ಯ ಪಾರಾಯಣ ಮಾಡ್ತಿದ್ರೆ ಅರ್ಥನೂ ಸಂಸ್ಕೃತನೂ ಬರುತ್ತೆ, ಒಳ್ಳೆ ಮಹಿಮೆಗಳೆಲ್ಲ ಎಲ್ಲಾ ರೂಪದ ಸ್ತೋತ್ರ 24 ರೂಪದ ಸ್ತೋತ್ರಗಳಾಗ್ತವೆ.